పరమం గురించమే దేవం నారాయణం నత్వా సర్వదోష వివర్జితం పరిపూర్ణం గురుంశ్చాన్ గీతార్థం వక్ష్యామి దేశతః. తర్హి ఇదమే వాస్తు చింతేన ఇద్యతః ఉపచారేతి. ఆధిక్య జ్ఞాపనాయ భక్త్యభ్యాస, అదికింత మొదలైనది ಉಪಚಾರ ಅಲ್ಲಿ ಬಿಟ್ಟೋಗಿದೆ. ಉಪಚಾರ ಪರಿಹಾರಾರ್ಥಂ ಪೂರ್ವ ಈ ವಾಕ್ಯ ಅಲ್ಲಿರಬೇಕು. ಅಂದರೆ ಉಪಚಾರ ಅಂದ್ರೇನು, ಅದು ಯಾವುದೋ ಅರ್ಥ ಅಲ್ಲ, ಇದು ಮುಖ್ಯವಾದಂಥ ಅರ್ಥನೇ ಇದೆ ಅಂತ ಹೇಳೋದಕ್ಕೋಸ್ಕರ ಅರ್ಥವನ್ನು ಹೇಳಿದರು. ಸಿದ್ಧೇರ್ಥೇ ವಚನ ವಚನಂ ಉಪಚಾರಂ ತಾತ್ಪರ್ಯ ದ್ಯೋತನೇನ ಪರಿಹರಿತಿ ಇತ್ಯರ್ಥ. ಒಂದು ವಿಷಯ ಸಿದ್ಧವಾದ ಮೇಲೆ ತೆಗೆದಾಕಿಬಿಟ್ಟು ತಾತ್ಪರ್ಯವೇ ಇದೆ ಅಂತ ತಿಳಿಬೇಕು. ಯೋ ಮದ್ಭಕ್ತ ಅಂತ ಮತ್ತೆ ಮತ್ತೆ ಆತಕ್ಕೆ ಹೇಳ್ತಾರೆ, ಇತಿ ಭಕ್ತಿ ಪುನಃ ಪುನರುಚ್ಯತೆ, ಮತ್ತೆ ಮತ್ತೆ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ ಪ್ರಯೋಜನ ಮಹ ಆಧಿಕ್ಯೇತಿ, ಅದಕ್ಕೆ ಪ್ರಯೋಜನ ಹೇಳುತ್ತಾರೆ. ಆಧಿಕ್ಯೇತಿ ಭಕ್ತಿ ಅತ್ಯಂತ ಅಧಿಕವಾದದ್ದು ಅಂತ ಹೇಳೋದಕ್ಕೋಸ್ಕರ ಯೋ ಮದ್ಭಕ್ತ ಸಮಯ ಪ್ರಿಯ ಇತ್ಯಾದಿ ಮಧ್ಯೆ ಮಧ್ಯೆ ರಿಪೀಟ್ ಮಾಡ್ತಾ ಹೋಗ್ತಾರೆ. ಅದ್ವೇಷ್ಟ ಇತ್ಯಾದಿ ನಾ ಉಕ್ತೇಶು ಸರ್ವಧರ್ಮೇಶು ಭಕ್ತೇರಿತಿ ಶೇಷ. ಆಧಿಕ್ಯ ಅಂದರೆ ಹೆಚ್ಚು ಅಂತ ಅರ್ಥ, ಇಂಪ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ರಿಪೀಟ್ ಮಾಡ್ತಾ ಇದ್ದಾರೆ. ಅದ್ವೇಷ್ಟ ಇತ್ಯಾದಿ ನಾ ಉಕ್ತೇಶು ಸರ್ವಧರ್ಮೇಶು ಭಕ್ತೇರಿತಿ ಶೇಷ. ಯಾವುದರಲ್ಲಿ ಪ್ರಧಾನ ಅಂದರೆ ಅದ್ವೇಷ್ಟ ಸರ್ವಭೂತಾನ ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಭಕ್ತಿ ಭಾರಿ ಶ್ರೇಷ್ಠ ಅಂತ ಅರ್ಥ. ಅದ್ವೇಷ್ಟ ಇತ್ಯಾದೇ ಸಂಗತಿ ಅದರ್ಶನ ತಾಮಾಹ ಏತು ಇತಿ ಮುಂದೆ ಏತು ಸರ್ವಾಣಿ ಇತ್ಯಾದೇ ಪ್ರಪಂಚ ಏಷ. ಅದ್ವೇಷ್ಟ ಇತ್ಯಾದಿ ಏನು ಹೇಳಿದ್ರಲ್ಲ ಅದರ ವಿವರಣೆನೇ ಇದಿಷ್ಟು ಕೂಡ ಬಂದಿರೋದು ಅಂತ ಅರ್ಥ. ಪ್ರಪಂಚ ಅಂದರೆ ತದುಪರಕ್ಷಿತ ಅಭಿಧಾನಂ, ಪ್ರಪಂಚ ಶಬ್ದಕ್ಕೆ ಎರಡರ್ಥ, ಒಂದು ವಿವರಣೆ ಅಂತ ಒಂದರ್ಥ, ಉಪಲಕ್ಷ್ಯ ಹೇಳಿದ್ದನ್ನು ತಿಳಿಸೋದು ಅಂತ ಇನ್ನೊಂದು ಅರ್ಥ. ಇವತ್ತು ಹೇಳಿದ್ನಲ್ಲ ಬೆಕ್ಕು ಇಕ್ಕು ಬಂದಿತ್ತು ಅಂತ ಬಿಡ್ತಾನೆ. ಬೆಕ್ಕು ಇಕ್ಕು ಅಂದ್ರೆ ಏನರ್ಥ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವಸ್ತು ಬೆಕ್ಕಿಕ್ಕು ಅಂತ ಹೇಳಿಬಿಡ್ತಾನೆ. ಆ ಥರ ಅವಡಿ ಜವಡಿ ಹೋಗೋದು ಬರೋದು ಬಂದು ಕೆಲವು ಪದಗಳೆಲ್ಲ ಅಲ್ಲಿ ಇದಾಗಿ ಲಿಂಕ್ ಆಗಿರ್ತದೆ. ಅದಕ್ಕೆ ಅರ್ಥ ಏನಂದ್ರೆ ಒಂದು ವಿವರಣೆ, ಇನ್ನೊಂದು ಉಪಲಕ್ಷಣ. ಉಪಲಕ್ಷಣೆ ರೂಪದ ವಿವರಣೆ, ಅಕ್ಷರೋಪಾಸಕಾನ್ ಅಧಿಕೃತ್ಯ ಏತದುಚ್ಯತೆ ಇತ್ಯಸತ್ ಸನ್ನಿಹಿತ ಸಂಬಂಧೇ ಸತಿ ವ್ಯವಹಿತ ಸಂಬಂಧ ಗ್ರಹಣ ಅಯೋಗಾತ್ ಯೋ ಮದ್ಭಕ್ತ ಸಮೇ ಪ್ರಿಯ ಇತ್ಯಾದಿ ವಚನಾಚ. ಅದಕ್ಕೆ ಅವರೇನು ಹೇಳ್ತಾರೆ, ಅಕ್ಷರೋಪಾಸನ ಅಧಿಕೃತ್ಯ ಏತದಿತ್ಯುಚ್ಯತೆ. ಇದಿಷ್ಟು ಕೂಡ ಅವ್ಯಕ್ತೋಪಾಸನೆ, ನಿರ್ಗುಣ ಬ್ರಹ್ಮನ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಸನ್ನಿಹಿತ ನನ್ನ ಉಪಾಸನೆ ಶ್ರೇಷ್ಠ ಅಂತೇಳಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಇದು ಪರಮಾತ್ಮನ ಉಪಾಸನೆ ಬಗ್ಗೆ ಹೇಳೋ ಮಾತೆ ಹೊರತು ನಿರ್ಗುಣ ಬ್ರಹ್ಮನ ಉಪಾಸನೆ ಹೇಳೋ ಮಾತಲ್ಲ. ಅದಕ್ಕೆ ಇತ್ಯಾಯೋ ಮದ್ಭಕ್ತ ಸಮೇ ಪ್ರಿಯ ಇತ್ಯಾದಿ ವಚನಾಚ. ಈ ಭಕ್ತಿ ಯುಕ್ತಿ ಬರೋದೆಲ್ಲ ನಿರ್ಗುಣ ಬ್ರಹ್ಮನಿಗಲ್ಲ, ಯಾರ ಬ್ರಹ್ಮನ ಬಗ್ಗೆ, ಸಗುಣ ಬ್ರಹ್ಮನಿಗಷ್ಟೇ. ನಿರ್ಗುಣ ಬ್ರಹ್ಮನಿಗೆ ಅಹಂ ಬ್ರಹ್ಮಾಸ್ಮಿ ಅಷ್ಟೇ. ಅದರಿಂದ ಭಕ್ತಿಯನ್ನು ಪದ ಬಂದ ಮೇಲೆ ಇಬ್ಬರು ಇರಲೇಬೇಕು. ಇಬ್ಬರಿದ್ಮೇಲೆ ದ್ವೈತ ಬಂತು, ಆದ್ದರಿಂದ ಅವರು ಸಗುಣ ಬ್ರಹ್ಮ ಉಪಾಸನೆ ಭಕ್ತಿ ಅಂತ ಹೇಳಾಗಿಲ್ಲ. ಭಕ್ತಿಯನ್ನು ಕಾನ್ಸೆಪ್ಟ್ ಒಪ್ಕೊಂಡ ತಕ್ಷಣ ದ್ವೈತ ಒಪ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಅದ್ವೈತದಲ್ಲಿ ಭಕ್ತಿಗೆ ಅವಕಾಶ ಇಲ್ಲ. ಅದಕ್ಕಾಗಿಯೇ ಇದು ನಿರ್ಗುಣ ಬ್ರಹ್ಮನಿಂದ ಸಂಬಂಧಪಟ್ಟಿದ್ದಾದ್ರಿಂದ ಅಂದ್ ಮಾತಾಡ್ತಾರೆ. ಅದಕ್ಕೆ ಮದ್ಭಕ್ತ ಅಂತ ಪದ ಇರೋದ್ರಿಂದ ಸರಿಯಲ್ಲ ಅಂತ ಸರ್. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ. ಅದರ ವಿವರಣೆಗಳು ಮತ್ತೆ, ಸಮಃ ಶತ್ರೌ ಚ ಮಿತ್ರೇ ಚ, ಹಿಂದೆ ಹೇಳಿದ ಉದಾಸೀನ ಶಬ್ದಕ್ಕೆ ಅರ್ಥ ಅದು. ಸಮಃ ಶತ್ರೌ ಚ ಮಿತ್ರೇ ಚ, ಶತ್ರುವಿನಲ್ಲೂ ಸಮ ಮಿತ್ರನಲ್ಲೂ ಸಮ. ಅಂದರೆ ಯಾವ ವಿಷಯ ಬಂದಾಗ ವಿಷಯ ಪ್ರಧಾನವಾಗಬೇಕೇ ಹೊರತು ಶತ್ರುತ್ವ ಮಿತ್ರತ್ವ ಅನ್ನೋದು ಕೌಂಟ್ ಆಗಬಾರ್ದು. ತಥಾ ಮಾನಾಪಮಾನ ಯೋಹೋ, ಮಾನ ಬರಲಿ ಅಪಮಾನ ಬರಲಿ, ಮಾನ ಬಂದಾಗಲೂ ಬ್ಯಾಲೆನ್ಸ್ ಕಳ್ಕೋಬಾರ್ದು, ಅಪಮಾನವಾದಾಗಲೂ ಬ್ಯಾಲೆನ್ಸ್ ಕಳ್ಕೋಬಾರ್ದು. ಮಾನ ಆದಾಗ ಅಹಂಕಾರ ಬರುತ್ತೆ, ಅಪಮಾನ ಆದಾಗ ಕುಗ್ಗಿ ಬಿಡ್ತಾನೆ, ತಾನೆ ಹಿಗ್ಗಿದಾಗಲೂ ತಪ್ಪು ಮಾಡ್ತಾನೆ. ಅದಕ್ಕೆ ಹಿಗ್ಗುವುದೇಕೋ ಮನುಜ ಕುಗ್ಗುವುದೇಕೋ ಅಂತ ಹೇಳ್ತಾರೆ. ಹಿಗ್ಗೋದು ಸರಿಯಲ್ಲ, ಕುಗ್ಗೋದು ಸರಿಯಲ್ಲ. ಮತ್ತು ಯಾವ್ಯಾವಾಗ ಇದೆಲ್ಲ ಸಮರ್ಥ ಇಲ್ಲಿರಬೇಕು ಅಂದರೆ ಶೀತ ಉಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ. ಶೀತ ಉಷ್ಣ ನಮಗೆ ಉಷ್ಣ ಕಾಲದಲ್ಲಿ ಸಾಧ್ಯ ಇಲ್ಲ. ಶೀತಕ್ಕೊಂದು ಕಾರಣ, ಉಷ್ಣಕ್ಕೊಂದು ಕಾರಣ. ಭಾರಿ ಬಿಸಿ ಇತ್ತು, ಅದು ರಾತ್ರಿ ನಿದ್ದೆ ಬರಲಿಲ್ಲ, ಬೆಳಗ್ಗೆ ನಿದ್ದೆ ಬಂತು, ಲೇಟ್ ಆಯಿತು. ಚಳಿ ತುಂಬ ಚಳಿ ಇತ್ತು ಹೇಳೋಕ್ಕಾಗಲಿ. ಅದು ಮತ್ತೆ ಅವತ್ತು ಎಲ್ಲರಿಗೂ ಅಷ್ಟೇ, ಚಳಿ ಇದ್ರೂ ಅಷ್ಟೇ, ಬಿಸಿಲಿದ್ರು ಅಷ್ಟೇ. ನಾನು ಏನಂದರೆ ಅವಾಯ್ಡ್ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಹಾಗಿರಬಾರ್ದು. ಶೀತ ಆದರೆ ಸರಿ, ಉಷ್ಣ ಆಗುತ್ತೆ, ಆಫೀಸ್ಗೆ ಯಾಕೆ ಹೋಗ್ತಾನೆ? ಎಲ್ಲ ಕಾಲಕ್ಕೂ ಆಫೀಸ್ ಅಂದ್ರೆ ಆಫೀಸ್ ಅಷ್ಟೇ. ಶೀತ ಕಾಲಕ್ಕೆ ಈಗಾಗಲ್ಲ ವ್ಯವಸ್ಥೆ, ಅವರೇ ಮಾಡಿದ್ರೆ ಒಪ್ಕೋಬೇಕು, ಅವ್ರು ನಾವು ಮಾಡ್ಕೊಳ್ಳೋಗಿಲ್ಲ ವ್ಯವಸ್ಥೆನ, ಅವರು ಮಾಡಿದ್ರೆ. ಈಗೆಲ್ಲ ಈಗ ಚೇಂಜ್ ಮಾಡಿರ್ತಾರೆ, ಇವತ್ತಿನಿಂದ ಗುಲ್ಬರ್ಗ ರಾಯಚೂರು ಕಡೆಗೆಲ್ಲ ಬಾಂಡಿಂಗ್ ಆಫೀಸ್ ಎಂಟು ಒಂದೂವರೆ ಮುಗಿಸ್ಬಿಡ್ತಾರೆ. ಆ ರೀತಿ ಇಲ್ಲೆಲ್ಲ ಇಲ್ಲ, ಯಾಕಂದ್ರೆ ಎಲ್ಲಿ ವಿಭಾಗ ಮಾಡಿರ್ತಾರೆ ಅಷ್ಟು ಮಾತ್ರ ಮಾಡಿರ್ತಾರೆ. ಆ ರೀತಿ ಅಪ್ಲೈ ಮಾಡ್ಕೋಬೇಕೆ ಹೊರತು ನಾವೇ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದು ಸೀತಾ ಉಷ್ಣ ಸುಖ ದುಃಖೇಶು ಸಮಹ, ಸೀತ ನಿಮಿತ್ತವಾದ ಸುಖ ಅಥವಾ ಉಷ್ಣ ನಿಮಿತ್ತವಾದ ಸುಖ, ಸೀತ ನಿಮಿತ್ತವಾದ ದುಃಖ ಉಷ್ಣ ನಿಮಿತ್ತವಾದ ದುಃಖ ಎರಡಕ್ಕೂ ಕಾಮನ್. ಅದು ಸಂಘ ವಿವರ್ಜಿತ, ಸಂಘ ಅಂದ್ರೆ ಅಭಿಮಾನ, ಫಲ ಸಂಘ ಅಭಿಮಾನ ಸಂಘ, ಅದು ಯಾವುದೇ ಇರಕೂಡುದು. ತುಲ್ಯ ನಿಂದಾಸ್ತುತಿ ಮೌನಿ ಸಂತುಷ್ಟೋ ಏನಕೇನಚಿತ್. ಇವ್ರು ಕ್ಯಾಶಿಯರ್ ಯಾರೋ 10 ಲಕ್ಷ ಕೊಟ್ಟಿರ್ತಾರೆ, ಬಂದು ಎಲ್ಲರ ಮುಂದೆ ಹೇಳ್ಕೋಬಹುದು 10 ಲಕ್ಷ ಕೊಟ್ಬಿಟ್ಟೆ ಗೊತ್ತ ಅಂತೇಳಿ. ಏನು ಉಪಯೋಗ ಇಲ್ಲ, 10 ಲಕ್ಷ ಕೊಟ್ಟರಷ್ಟೇ, 10 ರೂಪಾಯಿ ಕೊಟ್ಟರಷ್ಟೇ, ಏನು ಕೆಲಸ ಅಂತ? ಕ್ಯಾಶಿಯರ್ ಕೆಲಸ ಅಷ್ಟೇ. ಅದು ನೀನು ಹೇಳ್ಕೊಟ್ಟಿದ್ದೆ ಧಾರವಾಡ ದಾರ ಮಾಡ್ದೆ ಹೇಳ್ಕೊಳಕಾಗತ್ತ ಅದನ್ನ? ಏನೂ ಇಲ್ಲ. ಇನ್ನು ಬೋರ್ ಮಾಡಿ ಹೇಳ್ಕೊತಾರೆ, ಎಣಿಸೋದು ಫಜೀತಿ ಆಗಬೇಕು ನನಗೆ, ಸುಮ್ಮನೆ ಕಡಿಮೆ ರಿಸ್ಕ್ ಇದು, ಬಾರಿ ಬೇರೆ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಪಾಯ ಇದೆ ಅಂತ, ತಾನೇ ಕೊಡೋದು ಬೇರೆ ಇನ್ನೊಬ್ಬರದ್ದು ಕೊಡೋದು ಬೇರೆ. ಅದು 10 ರೂಪಾಯಿ ಕೊಟ್ಟರಷ್ಟೇ, 100 ರೂಪಾಯಿ ಕೊಟ್ಟರಷ್ಟೇ, ಎಷ್ಟು ಕೊಟ್ಟರು ಅಷ್ಟೇ. ಅದಕ್ಕೆ ಏನಿರ್ಬೇಕಲ್ಲಿ ಸಂಘ ವಿವರ್ಜಿತ, ಸಂಘದ ಕಾನ್ಸೆಪ್ಟ್ ಇರಲಿಕ್ಕೆ ಹೋಗ್ಬಾರ್ದು. ತುಲ್ಯ ನಿಂದಾಸ್ತುತಿ ಮೌನಿ ಸಂತುಷ್ಟೋ ಏನಕೇನಚಿತ್. ತುಲ್ಯ ನಿಂದಾಸ್ತುತಿ, ತುಲ್ಯ ಅಂದ್ರೆ ಸಮಾನ, ತುಲ ಅಂದ್ರೆ ಬ್ಯಾಲೆನ್ಸ್ ಇರುತ್ತಲ್ಲ ಹಾಗೆ. ತುಲ್ಯನಿಂದ ತುಲ್ಯ ಸ್ತುತಿ ಅಂದ್ರೆ ಬಯಲಿ ಅಷ್ಟೇ ಹೊಗಳಿ ಅಷ್ಟೇ, ಕೆಲಸ ಇಲ್ಲ. ಭಾರಿ ಹೊಗಳದ ಅಂತೇಳಿ ಕೆಲಸ ಮಾಡ್ಕೊಳ್ಳಕ್ ಬರೋದಿಲ್ಲ, ಭಾರಿ ಬೈದ ಅಂತೇಳಿ ಕೆಲಸ ಕೆಡಿಸ್ಲಕ್ಕೂ ಬರೋದಿಲ್ಲ. ಅದಕ್ಕದಕ್ಕೆ ಸಂಬಂಧನೇ ಇಲ್ಲ. ಆ ರೀತಿ ಇರಬೇಕು. ಮೌನಿ, ಮೌನಿ ಅಂದ್ರೆ ಸುಮ್ಮನೆ ಇರಬೇಕಲ್ಲ, ಮನನಶೀಲ ಅಂತ ಹೇಳ್ತಾರೆ ಬರೀತಾರೆ. ಮೌನಿ ಅಂದ್ರೆ ಮನನಂ, ಮನನಶೀಲನಾಗಿರ್ಬೇಕು. ಅವರು ಸುಮ್ಮನೆ ಕೂತಾಗ ಏನಂತಾರೆ, ಮಾತಾಡ್ತಿರ್ಬೇಕಾರೆ ಏನು ಯೋಚನೆ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ತುಂಬಾ ಜನ ಮೀಟಿಂಗ್ ನಡೀತಿರ್ಬೇಕು, ಯಾರೋ ಮಾತಾಡದೆ ಹೋದಾಗ ಏನ್ ಹೇಳ್ತಾರೆ, ಅದಕ್ಕೆ ಏನೋ ಯೋಚನೆ ಮಾಡ್ತಿದ್ದೀರ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ದಾಗ ಏನಂತಾರೆ, ಏನು ಯೋಚನೆ ಮಾಡ್ತಿದ್ದೀರಿ ಅಂತ. ಆ ರೀತಿ ಅರ್ಥ ಅದು ಅಂದ್ರೆ ಮೌನಕ್ಕೂ ಯೋಚನೆಗೂ ಸಂಬಂಧ ಇರೋದ್ರಿಂದ ಕೆಲವರು ಸುಮ್ಮನೆ ಇರಿ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀರಿ, ಸುಮ್ಮನೆ ಇರಿ. ಅದು ಕೂಡ ಮೌನ, ಮೌನ ಶಬ್ದಕ್ಕೆ ಸುಮ್ಮನೆ ಇರೋದು ಮೆಕ್ಯಾನಿಕಲ್ ಸುಮ್ಮನೆ ಇರೋದಲ್ಲ, ವಿಚಾರ ಮಾಡೋದು ಅಂತ ಅರ್ಥ. ಯಾರು ಸೇಮ್ ಅದು ಇದು ಅಲ್ಲ, ಬೇರೆ ರೀತಿ ಹೇಳ್ತಿದ್ದಾರೆ ಅಷ್ಟೇ. ಇದು ಬರುತ್ತೆ, ಇಲ್ಲಿ ಬರುತ್ತೆ, ಇನ್ನು ಮುಂದೆ ಮತ್ತೆ ಹೇಳ್ತಾರೆ ದೈವಿ ಸಂಪತ್ತು ಹೇಳ್ತಾರೆ, ಆಮೇಲೆ 20 ಗುಣ ಹೇಳ್ತಾರೆ, 13, ಅದೆಲ್ಲ ಒಂದೇ ಟೈಪ್. ವಿಷ್ಣು ಗುಣ ಅದನ್ನು ಒಂದೇ ರೀತಿ ಹೇಳಿದಾಗ ಏನು ಇದಾಗುತ್ತೆ, ಬೇರೆ ಬೇರೆ ರೀತಿ ಹೇಳಿದ್ರೆ ಸ್ಪಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ಅನಿಕೇತ ಸಂತುಷ್ಟೋ ಏನಕೇನಚಿತ್, ಸಂತುಷ್ಟ ಏನಕೇನಚಿತ್ ಅದೇ ತೇನ ತ್ಯಕ್ತ ಏನ ಹುಂಜೀತ. ಈಶಾವಾಸ್ಯದ ಅರ್ಥ ಅದು, ದೇವರು ಏನು ಕೊಟ್ಟಿರ್ತಾನೋ ಅಷ್ಟರ ತೃಪ್ತಿ ಇರಬೇಕು ಹೊರತು ಬೇರೆ ಅಲ್ಲ. ಸಂತುಷ್ಟ ಏನಕೇನಚಿತ್ ಏನಕೇನ ಲಬ್ಧೇನ ಅಂತ ಅರ್ಥ. ನಮ್ಗೆ ಎಷ್ಟೇ ಬರಲಿ, ಹೆಚ್ಚು ಬಂದರೂ ಸರಿ, ಕಡಿಮೆ ಬಂದರೂ ಸರಿ, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಇಟ್ಟಂಗೆ ಇರುವೇನೋ ಹರಿ ಏನು ಮಾತಿನ ಅರ್ಥನೂ ಅದೇ. ಸಂತುಷ್ಟ ಅಂದರೆ ತುಷ್ಟಿ ಅಂದರೆ ತೃಪ್ತಿ, ಅದರಲ್ಲೇ ತೃಪ್ತಿ ಇರಬೇಕೆ ಹೊರತು ಇಲ್ಲದನ್ನು ಬಯಸಬಾರ್ದು. ಏನಕೇನಚಿತ್ ಅನಿಕೇತಃ, ಅನಿಕೇತಃ ಒಂದು ಸ್ಥಿರವಾಸ ಇರಬಾರ್ದು. ಸ್ಥಿರವಾಸ ಇದ್ರೆ ಏನಾಗುತ್ತೆ ಅಂತ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಸಾಮಾನ್ಯ ಗೌರ್ಮೆಂಟ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಇಟ್ಕೊಂಡಿರೋ ಗೊತ್ತೇನೋ, ಒಂದೇ ಕಡೆದ್ರೆ ಬಿಡ್ತಾನೋ, ಅವನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆ ಉದ್ದೇಶ ಅದೇ, ದೇವರು ಕೂಡ ಯಾಕೆ ಜನ್ಮಾಂತರ ಚೇಂಜ್ ಮಾಡ್ತಾನೆ ಹೋಗ್ತಾನೆ ಅಂದ್ರೆ ಅಭಿಮಾನ ಬದಲಾಗಲಿ ಕೊನೆ ಪಕ್ಷ. ಇದು ಅದೇ ಜನ್ಮ ಸಾಧನೆ ಮಾಡಕ್ಕೆ ಬಿಡೋದಿಲ್ಲ, ಯಾಕೆ ಬೇರೆ ಜನ ಕೊಡ್ತಾರೆ, ಬೇರೆ ಇದನ್ನೇ ಕೊಡ್ತಾರೆ, ಒಳ್ಳೆಯದು ಕೆಟ್ಟ ಎಲ್ಲ ಟೈಪ್ ಕೊಡ್ತಾರೆ. ಅದೇ ರೀತಿನೇ ಒಂದೇ ಕಡೆಗೆ ಅವನಿಗೆ ಅನುಮಾನ, ಅವನು ಎಲ್ಲ ಎಕ್ಸ್ಪೀರಿಯನ್ಸ್ ಬರಬೇಕು ಅವನಿಗೆ. ಇಷ್ಟ ಸಂಘ ಮಾಡಿದ್ರು ಅಷ್ಟೇನೆ, ಎಲ್ಲ ನಶ್ವರನೆ, ಆಗ ದೇವರು ನಿತ್ಯ ಅನ್ನೋ ಭಾವನೆ ಬರುತ್ತೆ ಅವನಿಗೆ. ಆ ಅರ್ಥದಲ್ಲಿ ಅನಿಕೇತಃ, ಅಥವಾ ಮನೆ ಇದ್ರೆ ಅಭಿಮಾನರಹಿತ, ಮನೆ ಅಂತ ಅಭಿಮಾನ ಇರಬಾರ್ದು, ಮನೆ ಇರಬಾರ್ದು, ಒಂದೇ ಕಡೆ ವಾಸ ಮಾಡಬಾರ್ದು, ವಾಸ ಮಾಡಿದ್ರು ಕೂಡ ಇದು ನನ್ನ ಮನೆ ಅಂತ ಭಾವನೆ ಇರಬಾರ್ದು. ಅನಿಕೇತಃ ಸ್ಥಿರಮತಿ, ಯಾಕೆ ಗೊತ್ತಾಗೋದು, ಯಾಕೆ ಗೊತ್ತಾಗೋದಿಲ್ಲ, ಅವ್ರ ಅನುಭವ ಗೊತ್ತಾಗುತ್ತೆ. ಅದು ಸೀರಿಯಸ್ ಆಗಿ ಕಮಿಟ್ಮೆಂಟ್ ಇದ್ರೆ ಅರ್ಥ ಆಗುತ್ತೆ. ಈ ಮರವಿದ್ದವರಿಗೆ ಯಾವಾಗಲೂ ಮರಿದ್ರು ಮರವ ಎಲ್ಲರಿಗೂ ಈಕ್ವಲ್ ಮೆಮರಿ ಇರುತ್ತಾ ಇರೋದಿಲ್ಲ, ಗೊತ್ತಾಯ್ತಾ? ಅದೇ ರೀತಿನೇ ಜನ್ಮರ್ತನೆ ಇರ್ತಾರೆ ಸಂಸ್ಕಾರ, ಕೆಲವರಿಗೆ ಅನ್ನೋಯಿಂಗ್ಲಿ ಇರುತ್ತೆ, ಯಾಕೋ ಬೇಡ ಅನ್ಸುತ್ತೆ, ಯಾಕೋ ಬೇಡ, ಅದೆಲ್ಲ ಜನ್ಮಾಂತರದ ಇಂಡೈರೆಕ್ಟ್. ಅದು ಡೈರೆಕ್ಟ್ ಬಂದ್ರೆ ಭಾರಿ ಶಾರ್ಪ್ ಇದೆ ಅರ್ಥ. ಎಲ್ಲೋ ನೋಡಿದ್ದೇನೆ ಎಂಬುದು ವಾಸಿ, ಎಂದೋ ನೋಡಿಲ್ಲ ಎಂಬುದಕ್ಕಿಂತ ಎಲ್ಲೋ ನೋಡಿದ್ದೇನೆ ಅಂದ್ರೆ ಏನಾಯ್ತು ಅಲ್ಲಿಗೆ? ಸ್ವಲ್ಪ ವಾಸಿ. ಊರ್ ಜ್ಞಾಪಕ ಅಂದ್ರೆ ಅರ್ಧ ವಾಸಿ, ಇನ್ನೂ ವಾಸಿ. ಆದಿ ಆಗ್ತಾ ಆಗ್ತಾ ಮೆಮೊರಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ಅನ್ನೋಯಿಂಗ್ಲಿ ಯಾಕೋ ಅನ್ನೋ ಭಾವನೆ ಎಲ್ಲರಿಗೂ ಇದ್ದೇ ಇರೋದು. ಆ ಜನ್ಮಾಂತರ ಸಂಸ್ಕೃತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ, ಭಕ್ತಿಮಾನ್ ಮೇ ಪ್ರಿಯೋ ನರಹ. ಮತ್ತೆ ಪುನಃ ಭಕ್ತಿ ಇರಬೇಕು. ಇಷ್ಟೆಲ್ಲ ಇದ್ದು ಭಕ್ತಿ ಒಂದಿಲ್ಲದ ಹೋದ್ರೆ ಅವರು ಪ್ರಿಯನಾಗಲು ಸಾಧ್ಯವೇ ಇಲ್ಲ. ಭಕ್ತಿಮಾನ್ ಮೇ ಪ್ರಿಯ ನರಹ, ಮನುಷ್ಯರ ದುಃಖಕ್ಕೆ ಸಾಧನೆ ಇಲ್ಲದಕ್ಕೆ ಏನು ಕಾರಣ ಅಂದ್ರೆ ಅವನು ಸಂತೃಪ್ತಿ ಇಲ್ಲದೆ ಇರೋದೇ ಕಾರಣ. ಏನೋ ಒಂದು ಕಂಪೇರ್ ಮಾಡ್ತಾನೆ, ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ಅದು ಸಾಲದು ಸಾಲದು ಕೊರಗ್ತಾ ಇರ್ತಾನೆ. ಆ ಭಾವನೆ ಇರಬಾರ್ದು. ಎಷ್ಟೇ ಇದ್ರು ಕೂಡ ಹೇಗಿರಬೇಕು, ದೇವರು ಕೊಟ್ಟಿದ್ದು ಆ ಭಾವನೆ ನಿಶ್ಚಯವಾಗಿರ್ಬೇಕು. ಎಕ್ಸಾಮ್ ಆದ್ರೆ ಸೀಟ್ ಕೊಡ್ತಾರಲ್ಲ, ಸೀಟಿಂಗ್ ಅರೇಂಜ್ಮೆಂಟ್, ಇವ್ರಿಗೆ ಕೇಳಿದ್ರೆ ಸಾಕಲ್ಲ ಸೀಟ್ನ, ಏನ್ ಮಾಡಿರ್ತಾರ ಅವರು, ಸೀಟ್ ಎಲ್ಲ ನಂಬರ್ ಹಾಕ್ಬಿಟ್ಟೆ, ಅಲ್ಲಿ ಕೂಡ್ಬೇಕಷ್ಟೇ. ಅವನು ಆ ಚೇಂಜ್ ಗೀನ್ ಮಾಡಾಗಿಲ್ಲ, ಅವನು ಅಕಸ್ಮಾತ್ ಚೇಂಜ್ ಮಾಡೋ ಪ್ರಸಂಗ ಬರ್ಬೋದು. ಯಾವಾಗ ಆ ಕಿಡಿಕೆ ಹತ್ತಿರೋದು, ಮಳೆ ಬಂದು ನೀರು ಸಿಡಿ, ಅವಾಗ ಏನು ಮಾಡಬೇಕು? ತಾನೇ ಎದ್ದೋಗಿಲ್ಲ, ಪರ್ಮಿಷನ್ ಕೇಳಿ ಹೋಗ್ಬೇಕು ಅಲ್ಲಿ. ಅದು ಪದ್ಧತಿ. ಅದೇ ರೀತಿಯೇ ಅಲ್ಲಿ ಕೊಟ್ಟಿದ್ದು ಹೇಗೆ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ, ಹಾಗೆ ಅಕ್ಸೆಪ್ಟ್ ಮಾಡಬೇಕು. ಬೇರೆ ದಾರಿನೇ ಇಲ್ಲ. ಅದನ್ನು ಬೇರೆ ಕಡೆ ಎಲ್ಲ ಒಪ್ತೇವೆ. ಜೀವನದಲ್ಲಿ ಬಂದಾಗ ಮಾತ್ರ ಸೋತ್ಬಿಟ್ಟು ಏನೋ ಕಂಪೇರ್ ಮಾಡ್ಕೊಂಡು ಕೊರಗ್ತಿರ್ತಾರೆ. ಆ ನೆಗೆಟಿವ್ ಅಪ್ರೋಚ್ ಹಾಳು ಮಾಡಿಬಿಡುತ್ತೆ ಪರಿಶ್ರಮ. ಅದಕ್ಕೆಂದು ಹಾಗಿರಬಾರ್ದು. ನಮಗೇನು ಹೇಗಿದ್ದೇವೆ ಅಂದರೆ ದೇವರ ಅನುಕೂಲ ನೋಡೇ ಕೊಟ್ಟಿದ್ದಾನೆ ಅಂತ ಅರ್ಥ. ಇವತ್ತು ನಮಗೇನು ಕೊಟ್ಟಿದ್ದಾನೆ ಅವ್ನು ಸಾಧನೆ ನೋಡಿ ಕೊಟ್ಟಿರೋದಾದ್ರಿಂದ ವಿ ಹ್ಯಾಟ್ ಅಕ್ಸೆಪ್ಟ್ ಇಟ್. ತಿಳಿದ ರಿಸಲ್ಟ್ ಡೌನ್ಲೋಸ್ ಮಾಡಿದ ರಿಸಲ್ಟ್ ಅನ್ನು ಹೇಗೆ ಒಪ್ಕೋಬೇಕು ಆ ರೀತಿಯಲ್ಲಿ. ಭಕ್ತಿಮಾನ್ ಮೇ ಪ್ರಿಯೋ ನರಹ ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ, ಕೊನೆಯ ಶ್ಲೋಕ. ಸ್ಥಿರಮತಿ ಹೀ, ಕೊನೆಗೆ ಯಾವುದೇ ಕಾರಣಕ್ಕೂ ಬುದ್ಧಿಯಲ್ಲಿ ಏನಾಗಬಾರ್ದು, ಶೇಕ್ ಆಗಬಾರ್ದು. ದೇವರು ಯಾತಕ್ಕೋಸ್ಕರ ತನ್ನ ಭಕ್ತರಾಗಿದ್ದವ್ರಿಗೆ ಕಷ್ಟ ಯಾತಕ್ಕೆ ಕೊಡ್ತಾನೆ ಅಂದರೆ ಕಷ್ಟ ಕೊಟ್ಟು ಬಿಟ್ಟು ಹೋಗ್ತಾರ ನೋಡೋಣ ಅಂತ ಹೇಳಿಬಿಟ್ಟು. ಕೆಲವರು ಇರ್ತಾರೆ, ಬೇಡ ಸಾಹಸ ಬೇಡ, ದೇವ್ರದ್ದು ಹೋಗಿಬಿಟ್ರೆ ಅವನು ಸ್ಥಿರ ಭಕ್ತ ಅಲ್ಲ, ಅವನು ಬಿಟ್ಟು ಹೋಗ್ಬಿಡ್ತಾನೆ. ಎಂಥ ಪ್ರಸಂಗ ಬಂದ್ರಪ್ಪ, ಬಿಡೆ ನಿನ್ನ ಪಾದವ ಬಿಂಕವಿದೆ ಅಂತ ಹೇಳ್ತದಲ್ಲ ಪ್ರಸನ್ನ ವೆಂಕಟದಾಸರ ದೇವರನಾಮ ಇದೆ. ಬಿಡೆ ನಿನ್ನಂಗರಿ ಶ್ರೀನಿವಾಸ ಅಂತ ಹಾಡಿದೆಯಲ್ಲ, ನಾನು ಬಿಡೋದಿಲ್ಲ ಅನ್ನೋ ಭಾವನೆ ಇರಬೇಕು. ನಮ್ಮ ಜನಗಳು ಹಾಗಲ್ಲ, ಎಲ್ಲೋ ಈಗ ರಾಯರ ಮಠಕ್ಕೆ ಹೋಗೋದು, ಆ ಕಡೆ ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕೋಡು, ಎಲ್ಲರೂ ಕೆಲಸ ಆದ್ರೆ ಆಯಿತು ಅಂತೆ. ತಪ್ಪದು ಸ್ಥಿರಮತಿ ಹಿ, ಆ ಪ್ರಹ್ಲಾದರೆ ಸ್ಥಿರಮತಿ ಇತ್ತಲ್ಲ ಹಾಗೆ. ಹಿರಣ್ಯಕಶಿಪು ಕೊಲ್ತೇನೆ ಅಂತ ಹೇಳಿದರೂ ಕೂಡ ಎಷ್ಟೆಷ್ಟು ಪ್ರಯತ್ನ ಪಟ್ಟು ಕೂಡ ಏನಾಗಲಿಲ್ಲ, ಆತ ಮತಿ ಇನ್ನೂ ಸ್ಥಿರ ಆಯಿತು. ಮೊದಲಿಗಿಂತ ಗಟ್ಟಿ ಮಾಡಿಕೊಂಡೆ ಹೊರತು ಏನಾಗಲಿಲ್ಲ, ಎಂದು ಶೇಕ್ ಆಗಲಿಲ್ಲ. ಆ ಸ್ಥಿರಮತಿ ಸುಮ್ಮನೆ ಬರೋದಿಲ್ಲ, ಯಾವಾಗ ಬರುತ್ತದ? ಪ್ರಮಾಣ ಗಟ್ಟಿ ಆಗ್ತಾ ಹೋದಂತೆ ಮತಿ ಗಟ್ಟಿ ಆಗುತ್ತೆ. ಸುಮ್ಮನೆ ಗಟ್ಟಿ ಆಗೋದಿಲ್ಲ, ನೀರು ಹಾಕ್ತಾ ಹೋದ್ರೆ ಗಟ್ಟಿ ಆಗೋದಿಲ್ಲ, ಸಿಮೆಂಟ್ ಆಗಿದ್ರೆ ಗಟ್ಟಿ ಆಗುತ್ತೆ ಹೊರತು ಸಿಮೆಂಟ್ ಆಗಿದ್ರೆ ಕರಗೋಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಅದು ಗಟ್ಟಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಮಾಣಗಳನ್ನು ನೋಡಿ ನೋಡಿ ಗಟ್ಟಿ ಮಾಡ್ಕೋಬೇಕು. ಹೌದು, ಅದೇ ಟೆಸ್ಟ್ ಪರೀಕ್ಷೆ ಅಂದ್ರೆ ಅದೇನೆ. ಧ್ರುವ ತಪಸ್ಸಿ ಕೂತ್ಕೊಳ್ಳೋ, ಸಿಂಹ ಹುಲಿಗಳು ಬರಲಕ್ಕೆ ಶುರುವಾಯಿತು. ಆ ಗೊತ್ತಿರ ನಮಗೆ ಗುರುದಾರು ಗೊತ್ತೈತೆ, ದೈತ್ಯರು ಬಿಡ್ತಾರಾ ನಮಗೆ ಗೊತ್ತು. ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಅಂತ ಗೊತ್ತು, ಆ ರೀತಿ ಕೊಡಕ್ ಬರಲ್ಲ, ಪರೀಕ್ಷೆ ಮಾಡೇ ಕೊಡಬೇಕು. ಯಾಕೆ ಬೇರೆ ಒಳಗೆ ಏನ್ ಮಾಡ್ತಾನಾಗ ಅನ್ಯಾಯ ಆಯ್ತು ಅಂತ ಹೇಳ್ತಾನ. ಬರೆದು ಅಲ್ಲಿ ಪೇಪರ್ ಎದುರಿಗಿದ್ದು ತೋರಿಸಿ ಗಲಾಟೆ ಮಾಡಕ್ ಬರಲ್ಲ, ಅಷ್ಟಾಗೆ ಮೋಸ ಮಾಡೋದಿರ್ತಾರೆ. ಡೈರೆಕ್ಟ್ ಕೊಟ್ಬಿಟ್ರೆ ಅದಕ್ಕೆಲ್ಲ ನಮಗೆ ಗೊತ್ತಿದ್ರು ಕೂಡ ಏನ್ ಮಾಡ್ಬೇಕು, ಅವನು ಕಾಲ್ಫಾರ್ ಮಾಡಬೇಕು, ಯಥಾಪ್ರಕ ಕರಿಬೇಕು, ಇಂಟರ್ವ್ಯೂ ಮಾಡಬೇಕು, ಎಲ್ಲ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ರೆ ಸ್ಟ್ಯಾಂಡ್ ಆಗುತ್ತೆ. ಅಕಸ್ಮಾತ್ ಹಾಗೆ ಮಾಡಿಬಿಟ್ರೆ ಏನಾಗುತ್ತದ? ಮತ್ತೆ ಕೋರ್ಟ್ಗೂ ವಾಪಸ್ ಆಗಿ ಮತ್ತೆ ಅದು ಪಕ್ಷಪಾತ ಮಾಡ್ದಾಗ ಲೆಕ್ಕ. ದೇವರು ಹಾಗೆ ತೋರಿಸ್ಕೊಡ್ತಾರೆ ನಮಗೆ. ದೇವರಿಗೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ನಾವು ಒಳ್ಳೆಯವ್ರು ಮಾತ್ರ ಇಲ್ಲವಲ್ಲ, ಕೆಟ್ಟವ್ರು ಎಲ್ಲ ಇದ್ದಾರೆ. ಮತ್ತೆ ಎಲ್ಲರೂ ಇರೋದ್ರಿಂದ ಉಳಿದವ್ರಿಗೆ ಏನು ಗೊತ್ತಾಗಬೇಕೀಗ? ದೇವರು ಅವ್ರಿಗೆ ಕೊಟ್ಟಿದ್ದು ಸರಿ, ನಮಗೆ ಕೊಟ್ಟಿದ್ದಿಷ್ಟೇನೆ. ಈ ಭಾವನೆ ಅವ್ರಿಗೆ ಬರಬೇಕಾದ್ರೆ ಅದೆಲ್ಲ ವ್ಯವಸ್ಥೆ ಆಗ್ಬೇಕು. ಆ ಪರೀಕ್ಷೆ ಮಾಡೋ ಉದ್ದೇಶ ಏನಾದ್ರು ದೇವರು ನಮಗೆ ಗೊತ್ತಿಲ್ಲದೆ ಪರೀಕ್ಷೆ ಮಾಡೋ, ನಮ್ಮನ್ನು ಗೊತ್ತಿಲ್ವೇನು? ತುಂಬ ಜನ ಪರಿಚಯ ಇದ್ದವ್ರನ್ನ ಪರೀಕ್ಷೆ ಮಾಡೋ ಉದ್ದೇಶ ಆಕ್ಷೇಪ ಬರಬಾರ್ದು ಅಂತ ಹೇಳಿ, ಗೊತ್ತಾಯ್ತಾ? ಇವನ ಮೇಲೆ ಆಕ್ಷೇಪ ಮಾಡಬಹುದು, ಅವನ ಮೇಲೆ ಕ್ವಶನ್ ಮಾಡ್ಬೋದು ಯೋಗ್ಯತೆ. ಇವ್ರ ಮೇಲೆ ಆಕ್ಷೇಪ ಸರಿಯಾಗಿದ್ದಾಗ ಯಾರು ಮಾಡಕ್ ಬರೋದಿಲ್ಲ. ಆಸ್ ಪರ್ ರೂಲ್ಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಏನು ಮಾಡಾಗಿಲ್ಲ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮಾಹ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮಾಹ ಭಕ್ತಾಹ ತೇ ಅತೀವ ಮೇ ಪ್ರಿಯಾಹ. ಇದನ್ನು ಕೃಷ್ಣ ಹೇಳ್ತಾನೆ, ಇದೇನಿದೆ ಅಂತಿಂತ ವಿಚಾರ ಅಲ್ಲ, ಇದು ಧರ್ಮ್ಯಾಮೃತ ಅಂತ ಕರೀತಾರೆ. ಧರ್ಮ್ಯಾಮೃತ ಇದು ಯದ್ಯ 20ನೇ ಅಧ್ಯಾಯ ಭಕ್ತಿಯೋಗ ಅಂತ ಹೇಳಿದ್ರೆ ಇದಕ್ಕೆ ಧರ್ಮ್ಯಾಮೃತ. ಧರ್ಮ ಧರ್ಮ್ಯ ಧರ್ಮಾಮೃತ ಧರ್ಮ್ಯಾಮೃತ ಧರ್ಮಾಮೃತ ಅಲ್ಲ ಧರ್ಮ್ಯಾಮೃತ ಅಂತ ಪದ. ಅದು ಯಾತಕ್ಕೆ ಅಂತ ಅರ್ಥ ಹೇಳ್ತಾರೆ. ಏತು ಯಾರು ಇದಂ ಈ ಧರ್ಮ್ಯಾಮೃತ ಧರ್ಮ್ಯಾಮೃತವನ್ನು ಯಥೋಕ್ತಂ ನಾನು ಹೇಳಿದ ಹಾಗೇನೆ ಪರ್ಯುಪಾಸತೆ ಸರಿಯಾಗಿ ಉಪಾಸನೆ ಮಾಡ್ತಾರೋ, ಇಷ್ಟೊತ್ತು ಹೇಳಿದ ಧರ್ಮ್ಯಾಮೃತವನ್ನು ಯಾರು ಸರಿಯಾಗಿ ಉಪಾಸನೆ ಮಾಡ್ತಾರೆಯೋ, ಹೇಗೆ ಮಾಡಬೇಕು? ಶ್ರದ್ಧಾನ ನಂಬಿಕೆಯಿಂದ ಮಾಡಬೇಕು. ಇವತ್ತು ನಂಬಿಕೆ ಇಲ್ಲದೆ ಕೆಲಸ ಮಾಡೋಕ್ಕಾಗೋದಿಲ್ಲ. ನಂಬಿಕೆನೇ ಹೋಗಲಿ ಅಂದರೆ ಮನುಷ್ಯ ಹೋಗಿಬಿಡ್ತಾನೆ. ಮೂಢನಂಬಿಕೆ ಹೋಗಬೇಕೆ ಹೊರತು ಯಾವುದು ಹೋಗಬಾರ್ದು? ಕಂಡಕ್ಟರ್ ಬರ್ತಾರೆ, ದುಡ್ಡು ಕೊಡ್ತಾರೆ, ಒಂದು ರೌಂಡ್ ಹೋಗಿಬರ್ತಾರೆ. ನಾವೇನು ಮಾಡ್ತೀವಿ? ಅದು ಕೊಟ್ಟೆ ಹೋಗಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ನಮಗೇನು ಕೊಡ್ತೀಗ? ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟೆ ಕೊಡ್ತಾನೆ, ಈ ಒಂದು ಭಾವನೆಯಲ್ಲಿ ಇರ್ತಾನೆ. ಆದಿತ್ಯ ಬಾರದು ಈಗಲೇ ಕೊಡು ಅಂತ ಹೇಳಿದರೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅದೇ ರೀತಿಯೇ ಈ ನಂಬಿಕೆ ದೇವ್ರ ಮೇಲೆ ಇರಲೇಬೇಕು. ಮನುಷ್ಯ ನಂಬದೇ ಬದುಕಿಲ್ಲ, ದೇವರು ಮಾತ್ರ ನಂಬೋದಕ್ಕೆ ಪಸ್ಯ ಮಾಡ್ತಾನೆ. ಕಂಡು ಕಂಡದನ್ನು ನಂಬ್ತಾನೆ, ದೇವ್ರ ಬಗ್ಗೆ ಮಾತ್ರ ಭಾರಿ ಡೌಟ್ ಮಾಡ್ತಾನೆ. ನಿಜವಾಗಿ ಯಾರ ಬಗ್ಗೆ ಡೌಟ್ ಇರಬಾರ್ದೋ? ಯಾಕೆಂದ್ರೆ ದೇವರು 100% ಗುಣಪೂರ್ಣ ಮತ್ತು ದೋಷ ದೂರ. ದೋಷ ಇರೋರು ನಂಬೋದು, ದೋಷ ಇಲ್ಲದೆ ಇರೋದು ಸಸ್ಪೆಂಡ್ ಮಾಡೋದು, ಎಷ್ಟು ತಪ್ಪಾಗುತ್ತೆ? ಅದಕ್ಕೆ ಇದನ್ನ ಶ್ರದ್ಧಾನ ಶ್ರದ್ಧೆ ಅಂದ್ರೆ ಅದೇ ಆಂತರಿಕ ಶ್ರದ್ಧೆಗೆ ನಂಬಿಕೆ ಅಂತ ಕರೆಯೋದು. ಬಾಹ್ಯ ಶ್ರದ್ಧೆ ಶ್ರದ್ಧೆ ಅಲ್ಲೇ ಅಲ್ಲ. ಆಂತರಿಕ ಶ್ರದ್ಧೆ ಶ್ರದ್ಧಾ ಅಂದ್ರೆ ಏನು ಆಚಾರ ಇಲ್ಲೇ ಬರೀತಾರೆ ಅರ್ಥ. ಅದಕ್ಕೆಲ್ಲ ಶ್ರನ್ನಾಮ ಆಸ್ತಿಕ್ಯ ಮುಚ್ಚತೆ ಅಂತ ಬರೀತಾರೆ. ನಂಬಿಕೆ ಅದು, ಯಾರಿಗೋ ದುಡ್ಡು ಕೊಟ್ಟ ಹಾಕಿ ಬನ್ನಿ, 1,000 ಕೊಟ್ಟು ಬ್ಯಾಂಕಿಗೆ ಹಾಕಿ ಬನ್ನಿ ಅಂತ ಕೇಳಿದ. ನಂಬಿಕೆ ಇದೆ ಅವನ ಮೇಲೆ, ಹೋಗ್ತಾನೆ. ನಂಬಿಕೆಯಲ್ಲಿ ಹಾಕಿ ಬಂದ. ಆಮೇಲೆ ಅವ್ರಿಗೆ ಭಾರಿ ಬೇಕಾದ್ರೆ ಕೆಡೋದಕ್ಕೆ ಹೋಗೋದಿಲ್ಲ. ಉಳಿದವನಾದ್ರೆ ಅದು ಬಂದು ಸಿಟ್ಟು ತೋರಿಸೋವರಿಗೂ ಕೂಡ ಯೋಚನೆ ಮಾಡ್ತಿರ್ತಾನೆ. ಉಳಿದವರಿಗೆ ಆದ್ರೆ ಕೊಡದವರು ಬರೋದೇ ನನ್ನ ನಂಬಿಕೆ ಇದೋಗ ಅಂತ ಹೇಳ್ಬಿಡ್ತಾ. ಆ ಥರ ಆ ನಂಬಿಕೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ. ಯಥೋಕ್ತಂ ಪರಿ ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ ಮನೆ ಅಡಿಗೆ ಮಾಡಿಟ್ಕೊಂಡು ಹೋಗೋಣ ತುಂಬ ಸೇಫಲ್ ಯಾರು ಹೋಗ್ತಾರ. ಅಕಸ್ಮಾತ್ ಕೆಲಸ ಆಗಬಹುದು, ಆದ್ರೆ ಏನಂತಾರೆ ಅದಕ್ಕೆ? ಆ ಅಕಸ್ಮಾತ್ ಅಂತಾರೆ ಹೊರತು ರೂಲ್ ಅಲ್ಲ. ಇಲ್ಲರೂ ಊರು ಕರೆದಿದ್ದಕ್ಕೆ ಅರ್ಥನೇ ಇಲ್ಲ. ಅದು 12 ಗಂಟೆ ಕರೆದು ಬಿಟ್ಟು ಅವಾಗ ಅಡಿಗೆ ಮಾಡ್ಕೊಳಕಾಗ್ತದೆ. ಹೋಗಿ ಮನೆಗೆ ಹೋಗಿ ಇವನು ಏನ್ ಮಾಡ್ಕೊಂಡು ಬಂದಿದ್ದ ನಾನು ರೈಟಿನಲ್ಲಿ ಕೊಟ್ಟಿದ್ದೆ ಕೇಳ್ತಾ, ರೈಟಿನಲ್ಲಿ ಕೊಟ್ಟಿದ್ದೆ ಸೈನ್ ಮಾಡಿಕೊಡಿ, ಅದಕ್ಕೆ 2 ವಿಟ್ನೆಸ್ ಸಾಕ್ಷಿ ಆಗಲ್ಲ ಕೇಳಕ್ಕಾಗತ್ತಾ? ಏನದೆಲ್ಲ ನಂಬಿಕೆ ಅಷ್ಟೇ. ಆ ವ್ಯಕ್ತಿ ಪ್ರಾಮಾಣಿಕ, ನಂಬಿಕೆ. ಒಂದ್ಸರ್ತಿ ಮೋಸ ಮಾಡಿದ್ರೆ ಮತ್ತೆ ನಂಬಿಕೆ ಹೋಗಿಬಿಡುತ್ತಾ. ಅಲ್ಲಿವರೆಗೂ ಏನು ಹೋಗ್ತಾನೆ, ಎಲ್ಲದಕ್ಕೂ ಆ ರೀತಿ ನೀವು ಸೈನ್ ಮಾಡಿಕೊಡಿ, ವಿಟ್ನೆಸ್ ಹಾಕೊಡಿ, ಅಫಿಡವಿಟ್ ಕೊಡಿ ಅಂತ ಕೇಳೋದಕ್ಕಾಗೋದಿಲ್ಲ, ನಂಬಲೇಬೇಕು. ಶ್ರದ್ಧಾಧಾರಾಹ ಮತ್ಪರಮಾಹ ಭಕ್ತಾಸ್ತೇ ಅತೀವ ಮೇ ಪ್ರಿಯಾಹ. ಇಲ್ಲಿ ಎಷ್ಟು ಜನ ನಂಬ್ತಾರೋ ಗೊತ್ತ ಕೇಳು. ಬಾಬಾ ನಂಬೇಡಿ ಅಂತ ಜನ ಹೇಳಿದ್ರು ಮತ್ತೆ ನಂಬ್ತಿರ್ತಾರೋ? ಮೋಸ ಹೋದವರು ಹೇಳಿದ್ರು ಬಿಡೋದಿಲ್ಲ, ಅಷ್ಟು ಭ್ರಾಂತಿ ಅವರಿಗೆ. ದೇವರು ನಂಬಿದವರು ಧ್ರುವ ಪ್ರಹ್ಲಾದ ದೊಡ್ಡ ಕೇಸ್ಗಳಿದೆ, ಇಷ್ಟ ಆದರೂ ನಂಬೋದಿಲ್ಲ. ಇಲ್ಲಿ ಫೇಲ್ ಆಗಿದ ಕೇಸ್ ನೋಡಿಯೂ ನಂಬ್ತಾರೆ, ಅಲ್ಲಿ ಫೇಲ್ ಆಗದೆ ಇರೋ ಕೇಸ್ ನೋಡಿಯೂ ನಂಬಿಕೆ ಬರೋದಿಲ್ಲ. ಅಂದರೆ ಇವರಿಗೆ ಸರಿಯಾದ ವಿಚಾರ ಶಕ್ತಿನೇ ಇಲ್ಲ ಅಂತ ಅರ್ಥ. ಶ್ರದ್ಧಾಧಾನಾಹ ಮತ್ಪರಮಾಹ, ಮತ್ಪರ ಅಹಮೇವ ಪರಹ ಏಷಾಂತೆ ಮತ್ಪರಾಹ, ನನ್ನನ್ನೇ ಸರ್ವೋತ್ತಮ ಅಂತ ಭಾವಿಸಿರಬೇಕೇ ಹೊರತು ಎಂದು ಬಿಡಬಾರದು. ಭಕ್ತಾಹ ತೇ ಅತೀವ ಮೇ ಪ್ರಿಯಾಹ, ನನಗೆ ಏನಾಗಿರ್ತಾರೆ ಅವರು? ಅತೀವ ಪ್ರಿಯಾಹ, ಪ್ರಿಯ ಭಕ್ತರು, ಭಕ್ತರು ಪ್ರಿಯ ಭಕ್ತರು, ಅತೀವ ಪ್ರಿಯ ಭಕ್ತರು. ರುಚಿಗಳು ದೇವರು ಪರಮಾತ್ಮರಿಗೆ ಏನವರು? ಭಾರಿ ಪ್ರಿಯರು. ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋ ಮೇ ಆಪ್ತ ತಮಸ್ ಸದಾ. ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ ಈ ಮಾತನ್ನು. ಭಕ್ತ ಅಸ್ತಿ ಅತೀವ ಮೇ ಪ್ರಿಯಾಹ. ದ್ರೌಪದಿ ಅಂತಹ ಪ್ರಸಂಗದಲ್ಲೂ ಕೂಡ ಏನ್ ಮಾಡಲಿಲ್ಲ, ಫಲಾಪೇಕ್ಷೆ ಪಡಲಿಲ್ಲ. ಅದು ಕೃಷ್ಣ ತಾನೇ ಅಕ್ಷಯ ವಸ್ತ್ರ ಕೊಟ್ಟನೆ ಹೊರತು ಕೇಳಿಕೊಟ್ಟಿದ್ದಲ್ಲ. ಅದು ಅಂತಹ ಸಮಯದಲ್ಲಿ ಅದು ತೀರ ಹತಾಶವಾದ ಪರಿಸ್ಥಿತಿ. ಅಂತ ಹೊತ್ತಲ್ಲೂ ಕೂಡ ಆ ಕೃಷ್ಣ ದ್ವಾರಕಾವ ಸ್ತೋತ್ರ ಮಾಡಿದ್ದೆ ಹೊರತು ಅದು ಪರೀಕ್ಷೆಯ ಕ್ಲೈಮ್ಯಾಕ್ಸ್ ಅವೆಲ್ಲ ಕೂಡ. ಶ್ರದ್ಧಾಧಾನಾಹ ಮತ್ಪರಮಾಹ ಭಕ್ತಾಸ್ತೇ ಅತೀವ ಮೇ ಪ್ರಿಯಾಹ. ಲೋಕದಲ್ಲಿ ಪರೀಕ್ಷೆ ಮಾಡಿದ್ರೆ ಮಗುಗೆ ನಡೆಸಿ ನಡೆಯೋದು ಕಲಿಸ್ಬೇಕೀಗ. ತಾಯಿ ಏನ್ ಮಾಡ್ತಾಳೆ? ಕೈಗೊಂಡು ತಕ್ಷಣ ಕೈ ಬಿಟ್ಬಿಡ್ತಾಳೆ. ಯಾಕೆ? ಅವನಿಗೆ ಅಭ್ಯಾಸ ಆಗಲಿ ಅಂತೇಳಿ. ಅವಾಗ ಬಂದು ತಡವರಿಸುತ್ತದೆ. ಆಮೇಲೆ ಏನ್ ಮಾಡುತ್ತೆ? ನಿಧಾನಾಗ ಅಭ್ಯಾಸ ಮಾಡ್ಕೊತಾ ಹೋಗು. ದೇವ್ರು ಕೈ ಬಿಟ್ಟ ಮಾಡ್ತಾನೆ, ಕೈ ಬಿಟ್ಟಿರೋದಿಲ್ಲ. ಏನ್ ಮಾಡಿರ್ತಾನೆ? ಕೈ ಬಿಟ್ಟ ಮಾಡಿ ಮತ್ತೆ ತಕ್ಷಣ ಹಿಡಿದು ಬಿಡ್ತಾನೆ. ಅಲ್ಲಿ ನಮ್ಗೆ ಕೈ ಇಟ್ಬಿಟ್ಟು ಬೀಳ್ತಾವತ್ತೆ, ಯಾವಾಗ ಹಿಡಿತಾನೆ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಹಿಡಿದು ಬಿಡ್ತಾನೆ. ಬೀಳದ್ಮೇಲೆ ಅಲ್ಲ, ಬೀಳೋದು ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ. ಅದು ಮಗುಗೆ ಗೊತ್ತಿಲ್ಲ, ಆದ್ರೂ ಕೂಡ ತಾಯಿ ಮಗು ಗೊತ್ತಿಲ್ಲ ಅಂತ ತಾಯಿ ಬಿಡೋದಿಲ್ಲ. ಅದಕ್ಕೆ ನಾವು ಮರೆತರು ಕೂಡ ನಾನಿನ್ನ ಮರೆತರು ನೀನನ್ನ ಮರೆಬೇರೆ ಅಂತ ದಾಸ ಹೇಳ್ತಾರೆ. ನಾವು ಮರೆತರು ಕೂಡ ದೇವರು ಈ ಕಂಡಕ್ಟ್ರೆ ಮರೆಯೋದಿಲ್ಲ. ಎಬಿಸಿ ಇಳಿಸಿ ಕಳಿಸ್ತಾರೆ, ಟಿಕೆಟ್ ತಗೊಂಡಿರ್ತಾನಲ್ಲ, ಅಲ್ಲಿ ಎಬಿಸಿ ಯಾರ ರೀತಿ ಕೂಗಿ ಹೇಳಿದವರು ಬಂದು ಇಳಿಸಿ ಕಳಿಸ್ತಾರೆ ಬಿಡೋದಿಲ್ಲ. ಅದಕ್ಕೆ ಅವನ ಜವಾಬ್ದಾರಿ. ನಾವು ಮಲಗಿದ್ರು ಅವ್ರು ಹೇಗೆ ಬಸ್ತಾರೋ ಬಿಡ್ತಾರೆ ದೇವತೆಗಳು. ದೇವರಂತೂ ಕೈ ಬಿಡೋದೇ ಇಲ್ಲ. ಶ್ರದ್ಧಾಧಾನಾಹ ಮತ್ಪರಮಾಹ ಭಕ್ತಾಹ ತೇ ಅತೀವ ಮೇ ಪ್ರಿಯಾಹ. ಮೇ ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯ. ಇದು ತುಂಬ ಚಿಕ್ಕ ಅಧ್ಯಾಯಗಳಲ್ಲಿ ಒಂದು. ಇಡೀ ಭಗವದ್ 18 ಅಧ್ಯಾಯದ 2 ಮಾತ್ರ ಭಾರಿ ಚಿಕ್ಕದು, 1, 15, 12 2 ಭಾರಿ ಚಿಕ್ಕದು. ಅದಕ್ಕೇನೆ ಹೇಳೋದಕ್ಕೆ ಭಾರಿ ಸುಲಭ. ಭಕ್ತಿಯೋಗ ಮತ್ತು ಇದರಲ್ಲಿ ವಿಶೇಷ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಶ್ಲೋಕಗಳು, ಕಡಿಮೆ ಶ್ಲೋಕಗಳು ಎರಡೆರಡು. ಯಾವುದು ದೀರ್ಘ ವಾಯುಸ್ತುತಿ ಹೇಳೋದು ಎಷ್ಟು ಕಷ್ಟ ಇದೆ, ಇದು ಆಗಲ್ಲ. ವೆರಿ ಸಿಂಪಲ್ ಇದು. ಅಂದರೆ ಅಷ್ಟಾದ್ರ ಕಲೆ ಅಂತ ಇಷ್ಟು ಸರಳವಾಗಿ ದೊಡ್ಡ ವಿಷಯ ಹೇಳೋದು. ವಿಷಯ ಮಾತ್ರ ಎಷ್ಟು ದೊಡ್ಡದು? ಹೈಯೆಸ್ಟ್ ಫಿಲಾಸಫಿ, ಬ್ರಹ್ಮವಿದ್ಯಾ ಅಂತ ಹೆಸರು. ಲ್ಯಾಂಗ್ವೇಜ್ ಎಷ್ಟದು? ವೆರಿ ಸಿಂಪಲ್. ಇದು ಭಗವದ್ಗೀತೆಯ ವೈಶಿಷ್ಟ್ಯ. ಪರಮಾಹ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಹ ಪಿಂಡೀಕೃತ್ಯ ಉಪಸಂಹರತಿ. ಪಿಂಡೀಕೃತ್ಯ ಅಂದ್ರೇನು? ಪಿಂಡ, ಅದೇ ಉಂಡೆ ಅಂತಾಗಿದೆ. ಪಿಂಡ ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತದ? ಹರಡಿದ್ದು ಸೇರಿಸಿದಾಗ ಪಿಂಡೀಕೃತ್ಯ, ಕೊಟ್ಟು ಕೂಡಿಸಿ ಹೇಳೋದು ಅಂತ ಅರ್ಥ. ಸಂಗ್ರಹ ಮಾಡಿ ಹೇಳೋದಕ್ಕೆ ಪಿಂಡೀಕೃತ್ಯ ಉಪಸಂಹರತಿ. ಕೆಲವರು ಪಿಂಡ ಅಂತಷ್ಟ ಗಾಬರಿ ಆಗಿಬಿಡ್ತಾರೆ. ಆಗ ಅದ ಕಾರಣ ಪಿಂಡ ಅಂದ್ರೆ ದೇಹ ಶರೀರ ಒಟ್ಟಾಗಿರೋದು ಅಂತ ಅರ್ಥ. ಯಾತಕ್ಕೆ ಪಿಂಡ? ಪಂಚಭೂತಗಳು ಕೂಡಿರೋದ್ರಿಂದ ಅದು ಸೇರಿರೋದು. ಅದಕ್ಕೆ ಏನಂತಾರೆ? ಪಿಂಡ ಅಂತ. ಪಂಚಭೂತಗಳು ಸೇರಿರೋದಾದ್ರಿಂದಾನೆ ಆ ಉಂಡಿ ಪಿಂಡ ಅಂಬ ಆ ಥರ ಬಂದಿರೋದು. ಏತು ಧರ್ಮ್ಯಾಮೃತಂ ಉಪ ಇದು ಇದೇ ಮಾತು ಇನ್ನೊಂದು ಸತ್ ಹೇಳಿದ್ರು, ಜ್ಞಾಪಕ ಇದೆಯಾ? ಇದೇ ಪದನ ಆಚಾರ ಉಪಯೋಗಿಸಿದ್ರು. ಪಿಂಡೀಕೃತ್ಯ ಉಪಸಂಹರತಿ 2ನೇ ಅಧ್ಯಾಯದಲ್ಲಿ ಶೀತಪ್ರಜ್ಞ ರಕ್ಷಣೆ ಎಲ್ಲ ಹಿಡಿದ ಮೇಲೆ ಅಲ್ಲಿ ಬಂತು ಶ್ಲೋಕ, ಯಾನಿಶಾ ಸರ್ವಭೂತಾನಾಮ ಅಂತ ಹೇಳುತ್ತಾ ಅಲ್ಲಿ ಪಿಂಡೀಕೃತ್ಯ ಅಂತಿದೆ. ತೆಗೆದು ನೋಡಿ ಆಮೇಲೆ ಪಿಂಡೀಕೃತ್ಯ, ಇಲ್ಲೂ ಪಿಂಡೀಕೃತ್ಯ ಅಂತ ಪದ ಉಪಯೋಗಿಸಿದ್ರು. ಅದು ಜ್ಞಾನಿಯ ರಕ್ಷಣದ ಸಮ್ಮರಿ, ಇದು ಇದ್ರ ಸಮ್ಮರಿನಿ. ಎರಡಕ್ಕೂ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಏತು ಧರ್ಮ್ಯಾಮೃತ ಮಿತಿ, ಇದು ಧರ್ಮ್ಯಾಮೃತ. ಏ ಧರ್ಮ್ಯಾಮೃತ ಅಂದ್ರೆ ಏನು? ಧರ್ಮಾಮೃತ ಅಂದ್ರೆ ಹೇಳ್ಬೋದಾಗಿದೆ. ಧರ್ಮ್ಯಾಮೃತ ಯಾತಕ್ಕೆ? ಧರ್ಮೋ ವಿಷ್ಣು, ಧರ್ಮ ಅಂದ್ರೆ ವಿಷ್ಣು, ಧರ್ಮ್ಯ ಅಂದ್ರೆ ವಿಷ್ಣುವಿಗೆ ಸಂಬಂಧಿಸಿದ, ವಂಶ ವಂಶ್ಯ, ನ್ಯಾಯ ನ್ಯಾಯ್ಯ. ಹಾಗೆ ಇಲ್ಲಿ ಧರ್ಮ ಧರ್ಮ್ಯ, ಧರ್ಮಾದನಪೇತಂ ಧರ್ಮ್ಯಂ ಅಂತ ಅದಕ್ಕೆ ಬಿಡಿಸ್ಬೇಕು. ಧರ್ಮ ಅಂದ್ರೆ ವಿಷ್ಣು, ಏಕೆ ಧರ್ಮೋ ಧರ್ಮ ವಿದುತ್ತಮ, ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಧರ್ಮ ಅಂದ್ರೆ ವಿಷ್ಣು, ಧರ್ಮ್ಯ ಅಂದ್ರೆ ವಿಷ್ಣುವಿಗೆ ಸಂಬಂಧಿಸಿದ, ವೈಷ್ಣವ ಅಂತ ಅರ್ಥ, ಅಮೃತ ವೈಷ್ಣವಾಮೃತ ಅಂತ ತಾತ್ಪರ್ಯ. ವಿಷ್ಣುವಿಗೆ ಸಂಬಂಧಿಸಿದಂತಹ ಅಮೃತಕರವಾದ ವಿಷಯ. ಅಮೃತಕರ ಅಂದ್ರೆ ಏನರ್ಥ? ಅಮೃತನ ಎರಡಕ್ಕೂ ಉಪಯೋಗಿಸ್ತಾರೆ. ಒಂದ್ಯಾವುದು? ಒಂದು ಅಮೃತ ಅಂತ ಯಾವಾಗ ಕರೀತಾರೆ? ಕಾಫಿನ ಅಮೃತ ಅಂದ್ಬಿಡ್ತಾರೆ, ಸಾರಿನ ಅಮೃತ ಅಂದ್ಬಿಡ್ತಾನೆ. ಅದಕ್ಕೆ ಏನರ್ಥ? ಅದಕ್ಕೆ ಭಾರಿ ರುಚಿಯಾಗಿದೆ ಅಂತ, ಅಮೃತ ಭಾರಿ ರುಚಿಯಾಗಿದೆ. ಇನ್ನೊಂದು ಎಫೆಕ್ಟ್, ಅಮೃತ ಏನ್ ಮಾಡುತ್ತೆ? ಮೃತ ಅಮೃತ ಸಾಯದಂತೆ ನೋಡ್ಕೊಳ್ಳುತ್ತೆ. ಎರಡರ್ಥ ಅಮೃತ ಅಂತ ಪದ ಉಪಯೋಗಿಸೋದು. ಅದಕ್ಕೆ ಇಲ್ಲಿ ಧರ್ಮ್ಯಾಮೃತ ಎರಡು ಹೌದು. ಕೇಳೋದಕ್ಕೂ ಏನಿದು? ದೇವ್ರ ಉಪಾಸನೆ ಭಾರಿ ಸುಲಭ. ಇಷ್ಟು ಮಾಡಿದವರು ಇದಾದ್ರೂ ಮಾಡಿ, ಇದಾದ್ರೂ ಹೇಳಿ ನಾನು ಪರಮಾತ್ಮ, ಯಾವ್ದಾದ್ರೂ ಇದು ಆಗ್ಲಿಲ್ಲ ಅದು ಮಾಡಿ, ಅದು ಆಗ್ಲಿ ಇದು ಮಾಡಿ ಅಂತ ಹೇಳ್ತಾ ಬಂದಾಗ ಏನಾಯ್ತದ? ತುಂಬಾ ಅನುಕೂಲ ಆಗಿತ್ತು. ಅದಕ್ಕೆ ಧರ್ಮ್ಯಾಮೃತ ಅಮೃತ ಇದ್ದಾಗ, ಭಾರಿ ಸುಲಭ ಆದಾಗ ಅಮೃತ, ಭಾರಿ ರುಚಿ ಇದ್ದಾಗ ಅಮೃತ, ಎಫೆಕ್ಟ್ ಜೋರ ಆಗಿದ್ದಾಗ ಅಮೃತ, ಎಲ್ಲ ರೀತಿಯಿಂದ ಪರಮಾತ್ಮನ ಮಾತು ಏನಾಗಿದೆ? ಇದು ಅಮೃತ. ಧರ್ಮ್ಯಾಮೃತ ಇದಂ ಮೃತ್ಯಾದಿ ಸಂಸಾರ ನಾಶಕಂಚ. ಮೃತ್ಯು ಅಂದ್ರೆ ಸಂಸಾರ, ಮೃತ್ಯೋರ್ಮ ಅಮೃತಂ ಗಮಯ, ಸಂಸಾರದಿಂದ ನಮ್ಮನ್ನ ಮೋಕ್ಷಕ್ಕೆ ಕರೆದೊಯ್ಯಿ ಅಂತ ಅರ್ಥ. ಇಲ್ಲಿ ಧರ್ಮ್ಯಾಮೃತಂ ವಿಷ್ಣುವಿಗೆ ಸಂಬಂಧಿಸಿದಂತಹ ಮೋಕ್ಷಕ್ಕೆ ಕಾರಣವಾಗತಕ್ಕಂತಹ ಇದನ್ನು ಇಷ್ಟೊತ್ತು ಹೇಳಿದ್ದೇನೆ. ಇದನ್ನು ಕೇಳೋದಷ್ಟೇ ಅಲ್ಲ, ಏನ್ ಮಾಡ್ಬೇಕು? ಇದನ್ನ ಉಪಾಸತೆ, ಔಷಧಿ ಡಾಕ್ಟರ್ ಹೇಳ್ತಾರೆ, ಆಮೇಲೆ ಏನ್ ಮಾಡ್ಬೇಕು? ಇವನು ತಗೊಳ್ಬೇಕಂತ ಔಷಧಿಯನ್ನು ಕೇಳಿದ್ರೆ ವಾಸಿ ಆಗೋದಿಲ್ಲ. ಅದನ್ನ ಹೇಗೆ ತಗೋಬೇಕು? ಪರ್ಯುಪಾಸನ, ಉಪಾಸತೆ ಅಲ್ಲ, ಮತ್ತೆ ತಗೋಬೇಕು, ಹೇಳಿದ ಹಾಗೆ ತಗೋಬೇಕು. ಅದು ಪರ್ಯುಪಾಸನ. ಒಂದಂದ್ರೆ ಒಂದು, ಎರಡಂದ್ರೆ ಎರಡು, ಬಿಫೋರ್ ಮೀನ್ಸ್ ಆಫ್ಟರ್ ಮೀನ್ಸ್ ಏನೋ ಹೇಳಿರ್ತಾನೆ, ಅದಕ್ಕೆ ತಕ್ಕಂತೆ ತಗೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಏನಾಗೋದಿಲ್ಲ, ಎಕ್ಸ್ಪೆಕ್ಟೆಡ್ ಎಫೆಕ್ಟ್ ಬರೋದಿಲ್ಲ. ಈ ರೀತಿ ಉಪಾಸನೆ ಮಾಡಬೇಕು. ಇತ್ಯಭಿಧಾನ ಸತ್ ಅಂದ್ರೆ ಆಸ್ತಿ ಕೆಂ, ಒಂದೊಂದೇ ಪದ. ಧರ್ಮ್ಯಾಮೃತ ಮೊದಲು ಬಂತು, ಮೊದಲು ಹೇಳಿದರು, ಇದು ಆಮೇಲೆ ಬಂತು. ಶ್ರದ್ಧಾನ ಆಮೇಲೆ ಹೇಳ್ತಾರೆ. ಶ್ರನ್ನಾಮ ಆಸ್ತಿಕ್ಯ ಬುಚ್ಚಿ ಬುದ್ಧಿ ಶಾತ್ ಅಂತ ಬೇರೆ ಕಡೆ ತುಂಬಾ ಹೇಳಿದ್ದಾರೆ. ಇಲ್ಲಿ ಆಸ್ತಿಕ್ಯ ಬುಚ್ಚತೆ, ಆಸ್ತಿಕ್ಯಂ ಅಂದ್ರೆ ಏನು? ಅಸ್ಥಿ ಅತ್ರೋಕ್ತಂ ಇತಿ ಭಾವ ಆಸ್ತಿಕ್ಯಂ, ಅಸ್ಥಿ ಅತ್ರ ಉಕ್ತಂ, ಇಲ್ಲಿ ಹೇಳಿದ್ದು ನಿಜ ಅಂತಕ್ಕಂತ ಭಾವನೆ ಇದ್ರೆ ಏನಂತ ಕರೀತಾರೆ? ಅದಕ್ಕೆ ಆಸ್ತಿಕ್ಯ ಅಂತ ಕರೀತಾರೆ. ಅವನು ಹೇಳಿದ ನಾಳೆ ಉಚ್ಚ ಏನಂತ, ಆಸ್ತಿ ಇರೋಣ ಆಸ್ತಿಕ್ಯ ಅಂತ ಭಗವಾನ್ ಮಾತಾಡ್ತಿದ್ನಲ್ಲ, ಆಸ್ತಿಕರ ಆಸ್ತಿ ಇರೋಣ ಹುಚ್ಚ ಬಟ್ಟೆ ಮಾತಾಡ್ತಿದ್ನ ಅವನು ಕಿಲೋಡಿಕೆ ಇಲ್ದೇನೆ. ಅಸ್ಥಿ ಪದ ಅಲ್ಲೇ ಇದೆ, ಅಸ್ಥಿ ಆಸ್ತಿಕ, ಅಸ್ಥಿ ಅಂತ ಹೇಳೋ ನಾಸ್ತಿಕ. ಏನ್ ಅಸ್ಥಿ? ನಮ್ಮ ಕಣ್ಣಿಗೆ ಕಾಣದೆ ಹೋದ್ರು ದೇವರಿದ್ದಾನೆ, ಕಣ್ಣಿಗೆ ಕಾಣದೆ ಹೋದ್ರು ಧರ್ಮ ಇದೆ, ಇದಕ್ಕೆ ಆಸ್ತಿಕ್ಯ ಅಂತ ಕರೀತಾರೆ. ಅದು ಅದರ ಸಮಯ ಬರೀತಾರೆ ಭಾವಪ್ರಕಾಶಕ್ಕೆ ಬರಿಬೇಕಾದ್ರೆ, ಅಸ್ಥಿ ಪರಲೋಕ, ಅಸ್ಥಿ ಪರದೇವತಾ, ಅಸ್ಥಿ ಧರ್ಮಾಧಿಕಂ ಅಂತ ಯಾರು ತಿಳಿತಾರೆ ಆಸ್ತಿಕರು ಅಂತ ಅರ್ಥ. ಇತ್ಯಭಿಧಾನಂ, ಅಭಿಧಾನ ಅಂದ್ರೆ ಕೋಶ, ಡಿಕ್ಷನರಿ. ತದ್ದಧಾನಾಹ, ಅದನ್ನ ಹೊಂದಿದವರು, ಶಾಸ್ತ್ರೋಕ್ತವಾದ ಸರಿಯಾದ ನಂಬಿಕೆಯನ್ನು ಹೊಂದಿದವರು. ತದ್ವಧ, ಪ್ರಹ್ಲಾದನಿಗೆ ನಿಮ್ಮ ನರಸಿಂಹದೇವರು ಕಂಡಿಲ್ಲ, ಡೈರೆಕ್ಟ್ ಪ್ರಾಮಿಸ್ ಮಾಡಿಲ್ಲ, ಆದ್ರೂ ಪ್ರಹ್ಲಾದ ನಂಬೋದು ಬಿಟ್ಟಿಲ್ಲ. ಅರ್ಥ ಆಯ್ತಾ? ಕಾಣಿಸೋದು ಆಮೇಲೆ, ಮೊದಲು ಕಂಡಿಲ್ಲ. ನಾವೇನ್ ಮಾಡಬಹುದು? ದೇವ್ರ ಕಣ್ಮೇಲೆ ಬೇಕಾದ್ರೆ ನಂಬಿಕೆ ಹೇಳ್ತೀವಿ ಅಂತ ಹೇಳಿ. ಪ್ರಹ್ಲಾದ ಕಣ್ಮೇಲೆ ನಂಬಿದ್ದಲ್ಲ, ಏನ್ ಮಾಡಿದ್ದಾನೆ ಮೊದಲಾತ? ಕಾಣೋದಕ್ಕಿಂತ ಮುಂಚೆನೆ ನಂಬಿದ್ದಾನೆ. ಅದು ಸುಮ್ಮನೆ ಅಲ್ಲ, ಎಷ್ಟು ಆಪತ್ ಬಂದ್ರೂ ನಂಬಿದ್ದಾನೆ. ಅದಕ್ಕೇನು ಕಾರಣ ಆಯ್ತು? ಏನು ಕಾರಣ ನಂಬೋದಕ್ಕೆ? ನಾರದರ ಮಾತು ಕಾರಣ. ಸೊ ನಾರದರ ಮಾತಿನಲ್ಲಿ ಏನಿತ್ತು? ಆತನಿಗೆ ನಂಬಿಕೆ ಇತ್ತು, ಅದನ್ನೇ ಆಸ್ತಿಕ್ಯ ಅಂತ ಕರೆಯೋದು. ನಾರದರ ಮಾತ್ರ ಯಾರು? ಭಗವದ್ಭಕ್ತರು. ಭಗವದ್ಭಕ್ತರ ಮೇಲೆ ನಂಬಿಕೆ ಇದ್ದಿದ್ದರಿಂದ ಭಗವಂತ ಅನುಗ್ರಹ ಮಾಡುತ್ತೆ. ಸರ್ಕಾರಿ ನೌಕರ ಅಂದ್ರೆ ಸರ್ಕಾರದ ಮಾತು ಹೇಳಿದ ಲೆಕ್ಕ. ಅರ್ಥ ಆಯ್ತಾ? ಸರ್ಕಾರಿ ಆಫೀಸರ್ ಹೇಳಿದರೆ ಯಾರು ಹೇಳಿರ್ತಾರೆ ಮಾಡ್ಲಿಕ್ಕೆ? ಅದನ್ನ ಸರ್ಕಾರ ಹೇಳಿರುತ್ತೆ. ಸೊ ದೇವರು ಭಕ್ತರು ಏನಾದ್ರು ಮಾತಾಡಿದ್ರೆ ಯಾರನ್ನು ಹೇಳ್ತಾರೆ, ಯಾವ್ದನ್ನು ಹೇಳ್ತಾರೆ? ಅವರು ದೇವರು ಹೇಳಿದ್ದನ್ನು ಹೇಳ್ತಾರ. ಆದ್ರಿಂದ ಪ್ರಹ್ಲಾದ ಹಾಗೆ ನಂಬಿದ್ದರ ಫಲ ಹೀಗಾಯಿತು. ಇತ್ಯಭಿಧಾನಂ ತದ್ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ಭಾಷ್ಯೆ ದ್ವಾದಶೋ ಅಧ್ಯಾಯ ಪ್ರಮೇಯ ದೀಪಿಕ. ಇತ್ಯುಕ್ತಮೇವ ಕಿಮರ್ಥ ಮುಚ್ಚತೆ ಇತ್ಯತಃ ಪಿಂಡೀಕೃತ್ಯ ಇತಿ ಧರ್ಮ್ಯಾಮೃತಂ, ಅದೆಲ್ಲ ಹೇಳಿದ್ದಾಯ್ತು. ಇತ್ತೇ ಏತದ ಅಪ್ರತೀತಾರ್ಥಂ ವ್ಯಾಖ್ಯಾತು ಧರ್ಮಶಬ್ದಂ ತಾವದ್ ವ್ಯಾಖ್ಯಾತಿ ಧರ್ಮ ಇತಿ. ಇದು ನೋಡಿದ ತಕ್ಷಣ ಅರ್ಥ ಆಗ, ಅಪ್ರತೀತಾರ್ಥ ಅಂದ್ರೆ ಏನೋ ಮೇಲ್ನೋಟಕ್ಕೆ ತಕ್ಷಣ ಅರ್ಥ ಆಗದೇ ಇರತಕ್ಕಂಥ ಪದ ಅನ್ನೋ ಕಾರಣದಿಂದ ಆಚಾರ್ಯರು ಭಾಷ್ಯ ಬರೀತಾ ಇದ್ದಾರೆ. ಧರ್ಮ ಇತಿ ತದ್ ವಿಷಯಂ, ಧರ್ಮ ಅಂದ್ರೆ ಭಗವಂತ, ತದ್ ವಿಷಯಂ ಅಂದ್ರೆ ಧರ್ಮ್ಯ, ಧರ್ಮ ವಿಷಯಕಂ ಧರ್ಮ್ಯಂ ಅಮೃತಂ ತದ್ ಉಪಾಸನಾಂಗತ್ವಾತ್. ಉಪಾಸನೆಗೆ ಜ್ಞಾನ ಬರಬೇಕು, ಆಮೇಲೆ ಉಪಾಸನೆ ಮಾಡಬೇಕು. ಇದು ಧರ್ಮ್ಯಾಮೃತ, ಅದಕ್ಕೆ ಆಗಿದೆ. ಧರ್ಮಾದನಪೇತಂ ಧರ್ಮ್ಯಂ, ಧರ್ಮದಿಂದ ದೂರ ಆಗದೆ ಇರೋದು ಧರ್ಮ್ಯ. ಧರ್ಮಶ್ಚ ವಿಷ್ಣು ನಾ ಅದೃಷ್ಟಂ, ಕೆಲವರು ಏನು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ, ಅದೃಷ್ಟ ಅಂತ ಅರ್ಥ ಮಾಡೋದು, ಅದೃಷ್ಟ ಅಂತ ಅರ್ಥ ಮಾಡಬಾರ್ದು. ಅದು ಯಾಕೆ ಕೃಷ್ಣ ಅಂತ ಮಾಡೋದಿಲ್ಲ ಅಂದರೆ ವೈಷ್ಣವರಾಗಿಬಿಡಬಾರ್ದು. ಅದಕ್ಕೋಸ್ಕರ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಅರ್ಥ ಹೇಳ್ತಾರೆ. ಧರ್ಮ ಅಂದರೆ ವಿಷ್ಣುವೇ, ವಿಷ್ಣು ಸಹಸ್ರ ನಾಮ ಸ್ಪಷ್ಟ ಹೇಳಿರಬೇಕಾದ್ರೆ ಗೊಂದಲ ಇಲ್ಲ. ಮತ್ತೆ ಅದನ್ನೇ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಉಳಿದವ್ರಿಗೆ ಗೊಂದಲ ಆಗಲಿ ಅಂತೇಳಿ. ಯಾರಿಗೂ ಗೊಂದಲ ಆಗೋದಿಲ್ಲ, ರೆಫರೆನ್ಸ್ ಎಲ್ಲ ಗೊತ್ತಿದ್ದವ್ರಿಗೆ ಗೊಂದಲ ಆಗೋದಿಲ್ಲ. ಬೇರೆಯವ್ರಿಗೆ ಗೊಂದಲ ಆಗಲಿ, ಯಾರು ಸೀರಿಯಸ್ ಆಗಿ ಓದಕ್ಕೆ ಬಂದಿಲ್ಲ ಅವ್ರಿಗೆ ಏನಾಗಬೇಕು, ಕನ್ಫ್ಯೂಷನ್ ಆಗಬೇಕು. ಯೋಗ್ಯರೇ ಕನ್ಫ್ಯೂಷನ್ ಆಗಬಾರ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಬಂತು. ಬ್ರಹ್ಮ ಶಬ್ದಕ್ಕೆ ಏನರ್ಥ, ವಿಷ್ಣು ಅಂತಾನೆ ಅರ್ಥ. ಬ್ರಹ್ಮಶಬ್ದಶ್ಚ ವಿಷ್ಣುವೇವ. ಅಥಾತೋ ವಿಷ್ಣು ಜಿಜ್ಞಾಸ ಅಂದ್ರೆ ಬೋಧ ಹೋಗ್ತಿತ್ತು, ಯಾಕೆ ಇಷ್ಟು ಗಲಾಟೆ, ಬ್ರಹ್ಮ ಜಿಜ್ಞಾಸ ಅಂತ ಯಾಕೆ ಅನ್ಬೇಕು. ಅಥಾತೋ ವಿಷ್ಣು ಜಿಜ್ಞಾಸ ಅಂದ್ಬಿಟ್ಟಿದ್ರೆ ಶೈವರು ಓದ್ತಾನೆ ಇರಲಿಲ್ಲ, ಅದನ್ನ ಗೊತ್ತಾಯ್ತಿಲ್ಲ. ಬ್ರಹ್ಮ ಅಂತ ಹೇಳಿದ್ರೆ ಓದೋಕೆ ಶುರು ಮಾಡಿದ್ರು. ಆ ಪುಸ್ತಕ ಉಳಿತಾಗ ಎಲ್ಲರೂ ಉಳಿತಾನೆ ಇರಲಿಲ್ಲ, ಎಷ್ಟ ಎಲ್ಲ ದೂರ ಮಾಡಿಬಿಡ್ತಿದ್ರು. ಹೇಳಿತಲ್ಲ, ಆ ಪದ ಉಪಯೋಗಿಸಿದಾಗ ನಮ್ಮದೊಂದು ತಿಳ್ಕೊಂಡ್ಬಿಡ್ತಾರೋ. ಇವತ್ತು ಭಗವದ್ಗೀತೆಯಲ್ಲಿ ಎಲ್ಲ ಮತದವರು ಹೋಗ್ತಾರೆ. ಅದಕ್ಕೆ ಅಂದರೆ ಭಗವಾನ್ ಅಂದರೆ ಎಲ್ರಿಗೂ ಸರಿ, ಬ್ರಹ್ಮ ಅಂದ್ರೆ ಸರಿ, ಧರ್ಮ ಅಂದ್ರೆ ಸರಿ, ಗೊತ್ತಾಯ್ತು. ವಿಷ್ಣು ಅಂತ ಪ್ರತಿಸತ್ಯ ಬಂದ್ರೆ ಏನಾಗ್ಬಿಡ್ತಿತ್ತು ಅವರಿಗೆ, ಇದು ವೈಷ್ಣವರ ಅಂತ ದೂರ ಮಾಡಿಬಿಡ್ತಾರದು ಅಂತ ಹೇಳಿ ಯಾರು ವ್ಯವಸ್ಥೆ ಹೇಳಿಬಿಡ್ತಾರೆ. ಯಾರು ಹಾಂ, ಒಪ್ಪಲೇಬೇಕು. ಯಾಕೆ ಭಗವದ್ಗೀತೆ ಬಂದಿರೋದಲ್ಲಿ ಮಹಾಭಾರತದಲ್ಲಿ, ವಿಷ್ಣು ಸಹಸ್ರ ಬಂದಿರೋದಲ್ಲಿ ಮಹಾಭಾರತದಲ್ಲಿ, ಒಪ್ಪಲೇಬೇಕಲ್ಲ. ಮತ್ತೆ ಬೇರೆ ದಾರಿ ಇಲ್ಲ, ಅಷ್ಟು ಜ್ಞಾನ ಇದ್ದವ್ರಿಗೆ ಗೊತ್ತಾಗುತ್ತೆ. ಅವ್ರು ಹಾಗಲ್ಲ, ಭಗವದ್ಗೀತೆನೇ ಬೇರೆ, ಇದೇ ಬೇರೆ. ಅಲ್ಲಿ ಮೋಸ ಹೋಗ್ತಾರೆ, ಹೋಗ್ಲಿ, ನಮ್ ಗಂಟೆ ನೋಯ್. ಎಲ್ಲರೂ ಉದ್ಧಾರ ಆಗಲಂತ ಶಾಸ್ತ್ರ ಬರೆದಿಲ್ಲ. ಯಾರು ಉದ್ಧಾರ ಆಗ್ಲಿಕ್ಕೆ ಬರ್ದಿರೋದು, ಯೋಗ್ಯರು ಉದ್ಧಾರ ಮಾಡ್ಲಿಕ್ಕೆ ಬರುತ್ತೆ. ಅಯೋಗ್ಯರು ಉದ್ಧಾರ ಮಾಡಕ್ ಬಂದಿಲ್ಲ. ನಮ್ಮ ಎಷ್ಟೋ ಜನ ನಮ್ಮನ್ನು ಹೇಳೋರು ಇದ್ದಾರೆ, ಎಲ್ಲಾನು ಕನ್ವರ್ಟ್ ಮಾಡಕ್ ಹೋಗ್ಬೇಡಿ, ಮಧ್ವಾಚಾರ್ಯಗೆ ಕನ್ವರ್ಟ್ ಮಾಡಕ್ ಆಗ್ಲಿಲ್ಲ, ನೀವೇನ್ ಮಾಡ್ತೀರಿ ಅಂತ ಹೇಳ್ತಾರೆ. ನೋಡೋರಿಗೆ ಏನೋ ಅನ್ಸುತ್ತೆ, ಖುಷಿ ಆಗ್ಬಿಡತ್ತಪ್ಪ, ಮಧ್ವಾಚಾರ್ಯ ನಮಗೇನಾಗುತ್ತೆ, ಕೊಡ್ಬಿಟ್ಟು ಬಿಡ್ತಾರೆ. ಮಧ್ವಾಚಾರ್ಯ ಎಲ್ಲರೂ ಕನ್ವರ್ಟ್ ಮಾಡಕ್ ಬಂದೇ ಇಲ್ಲ, ಅರ್ಥ ಆಯ್ತಿಲ್ಲ. ಆಚಾರ್ಯ ಹೇಳ್ತಾರೆ, ನಾನು ಎಲ್ಲರೂ ಕನ್ವರ್ಟ್ ಮಾಡಕ್ ಬಂದಿಲ್ಲ ಅಂತ ಹೇಳ್ತಾರೆ. ಯಾರಿಗೋಸ್ಕರ ಬಂದಿರೋದವರು, ಇವ್ ಮಿಸ್ಗೈಡ್ ಆಗಿದ್ದವರು ಸರಿಯಾದ ದಾರಿಗೆ ಹಾಕ್ಲಕ್ ಬಂದಿದ್ದೇನೆ ಹೊರತು ಎಲ್ಲರೂ ಕನ್ವರ್ಟ್ ಮಾಡಕ್ ಬಂದೇ ಇಲ್ಲ ಅವರು. ಎಲ್ಲರೂ ಕನ್ವರ್ಟ್ ಮಾಡೋ ಕಾನ್ಸೆಪ್ಟ್ ಶಾಸ್ತ್ರ ಒಪ್ಪೋದೇ ಇಲ್ಲ. ಯಾತಕ್ಕೆ, ಜೀವ ತ್ರೈವಿಧ್ಯ ಇದ್ದಾಗ ಎಲ್ಲರೂ ಕನ್ವರ್ಟ್ ಮಾಡೋದು ತಪ್ಪಾಗುತ್ತದೆ, ಗೊತ್ತಾಯ್ತಾ. ಜೀವ ತ್ರೈವಿಧ್ಯ ಒಪ್ಪಿದ ಮೇಲೆ ಯೋಗ್ಯರು ಮಾತ್ರ ಉದ್ಧಾರ ಆಗಬೇಕೇ ಹೊರತು ಅಯೋಗ್ಯರಲ್ಲ, ಡಿಫರೆನ್ಸ್ ಗೊತ್ತಾಯ್ತಾ. ಆದ್ರಿಂದಾನೆ ಆಚಾರ ಮಾಡ್ಲಿಕ್ಕಾಗ್ಲಿಲ್ಲ. ಅಲ್ಲಿ ಏನ್ ಹೇಳ್ಬೇಕು, ಅದಕ್ಕೆ ಮಾಡೋ ಉದ್ದೇಶ ಅವ್ರಿಗೆ ಇರಲೇ ಇಲ್ಲ. ಮತ್ತೆ ಯಾರು ಉದ್ಧಾರ ಆಗಬೇಕು ಅಂತ ಅವ್ರು ಇಷ್ಟ ಆಯ್ತು, ಅವರೆಲ್ಲ ಆದರು ಪದ್ಮನಾಭ ಎತ್ತರು ತಿಳ್ಕೊಂಡ್ಬಿಡಿ, ಎಲ್ಲರೂ ಉದ್ಧಾರ ಆದರು, ಗೊತ್ತಾಯ್ತಾ. ಈಗ ಬಳೆ ಬರೋದು ಕಲ್ಲಲ್ಲೂ ಬೆಳೆ ಬರಲಿ ಅಂತ ಬರೋದಿಲ್ಲ. ಎಲ್ಲಿ ಬರುತ್ತೆ ಅದು? ಮಣ್ಣಲ್ಲಿ ಬೆಳೆ ಬರಕ್ಕೆ ಬರೋದು, ಕಲ್ಲಲ್ಲಿ ಬೆಳೆಯಲಿ ಅಂತ ಬರೋದು? ಕಲ್ಲಲ್ಲಿ ಬೆಳೆಯಲ್ಲ ಅಂತ ಕೇಳಿದ್ರೆ ಕಲ್ಲಲ್ಲಿ ಬೆಳೆಯೋದಿಲ್ಲ. ಮದುವೆ ದೃಷ್ಟಾಂತ ಕೊಡ್ತಾರೆ ಅವರು. ಇದೇ ಮಾತನ್ನು ಮದುವೆ ದೃಷ್ಟಾಂತ ಆಚಾರ್ಯ ಎಲ್ಲ ಹೇಳ್ತಾ ಹೋದ್ರು. ಮಳೆ ಬಂದಾಗ ಜೋರ ಎಲ್ಲಿ ನೋಡಿದ್ರು ನೀರೇ ನೀರು, ಮಳೆ ನಿಂತು ಹೋಗ್ಬಿಡ್ತು. ನೀರು ಎಲ್ಲಿ ನಿಂತ್ಕೊಂಡಿದೆ? ತಗ್ಗಲ್ಲಿ ಮಾತ್ರ. ಉಳಿದ್ಕೆ ಒಂದು ಮಳೆ ಬಂದು ಗುರುತು ಕೂಡ ಇರೋದಿಲ್ಲ ಕೆಲವು ಕಡೆಗೆ. ಅದಕ್ಕೇನೆ ಎಷ್ಟೇ ಶಾಸ್ತ್ರದಲ್ಲಿ ಮಳೆ ಸುರಿಸಿದ್ರು ಕೂಡ ತಗ್ಗಿನಲ್ಲಿ ಮಾತ್ರ ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ. ತಗ್ಗು ಅಂದ್ರೆ ಏನು? ವಿನಯ. ಬಾಗಿಸಿ ಯಾರು ನಡೀತಾರಲ್ಲ ಅವರಲ್ಲಿ ಉಳಿಯುತ್ತೆ, ಉಳಿದ್ರಲ್ಲಿ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳೋದಿಲ್ಲ. ತಗ್ಗೋದು ಅಂದ್ರೆ ಏನು? ವಿನಯ. ಯಾರು ವಿನೀತರಾಗಿರಿ, ವಿನಯೋಹಿ ಭೂಷ ಐತಿ ಸರ್ವರಸ. ಹೀಗೆ ಜೈತೀರ್ಥರಿಗೆ ಎಷ್ಟು ವಿನಯ ಇತ್ತು ಅಂದ್ರೆ ತನಗೇನು ಗೊತ್ತಿಲ್ಲ ಅಂತೇಳಿ. ಅದಕ್ಕೆ ದೇವ್ರು ಏನ್ ಮಾಡಿದೆ? ಅವ್ರನ್ನ ನ್ಯಾಯಸುಖ ಬರೆಸಿ ಅಷ್ಟು ಬಾಂಧ್ಯ ಮಾಡಿಬಿಟ್ಟ. ಅಹಂಕಾರ ಶ್ವೇತಕ್ಕೆಂತ ಅಹಂಕಾರ ಬಂದ ತಕ್ಷಣ ಬೈದ್ರು ಅವರು. ಈ ಶಾಸ್ತ್ರ ಓದೇ ಇಲ್ಲ ಅಂತ ಬೈದ್ರು. ವಿನಯ ಇದ್ದದ್ದು ಗುರುತರು. ಇವ್ರು ಹಳ್ಳಿವರೇ ಬೈತಿರ್ತಾರೆ, ಏ ಓದ್ದ ಕಂಡ ಕಾಣ್ತಿರಲ್ರಿ, ಏನೇನು ಮಾತಾಡ್ತೀರಿ ಅಂತ ಹೇಳ್ತಾರೆ. ಮೋಸ ಮಾಡಕ್ ಹೋದ್ರೆ ಓದ್ದ ಕಂಡ ಕಾಣ್ತೀರಿ, ಮೋಸ ಮಾಡ್ತೀರ ಅಂತ ಹೇಳ್ತಾರೆ. ಅಂದ್ರೆ ಓದ್ದವ್ರು ಏನ್ ಮಾಡಬಾರ್ದು? ಮೋಸ ಮಾಡಬಾರ್ದು. ಇವ್ನು ಓದ್ದವ್ರು ಏನ್ ಮಾಡ್ತಾರೆ? ಸರಿಯಾಗಿ ಮೋಸ ಮಾಡಕ್ ಟ್ರೈ ಮಾಡ್ತಾರೆ, ಅದು ತಪ್ಪು. ಎಂದ ರೀತಿ ಮಿಸ್ಯೂಸ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಆ ಪದ ಬಂದಿರೋದು. ಇದು ಸರಿಯಾಗಿ ಅರ್ಥ ಇಟ್ಕೋಬೇಕು. ಕೃಷ್ಣ ಸಂಧಿಗೆ ಹೋದ, ಕೃತಕ ಸಂಧಿ ಮಾಡೋಕ್ಕಾಗಲಿಲ್ಲ, ಗೊತ್ತಾಯ್ತಾ. ಆಚಾರ್ಯರು ಶಾಸ್ತ್ರ ಹೇಳಿದರು, ಎಲ್ಲರೂ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ, ತಪ್ಪೇ ತಪ್ಪು. ಕೃಷ್ಣ ಸಂಧಿಗೆ ಹೋಗೇ ಇಲ್ಲ, ಸ್ಪಷ್ಟ ಹೇಳಿಬಿಡ್ತ. ಕೃಷ್ಣ ಯಾತಕ್ಕೆ ಹೋದ? ಸಂಧಿ ಮಾಡಕ್ಕೆ ಹೋಗ್ಲಿ, ಯುದ್ಧ ಗಟ್ಟಿ ಮಾಡಕ್ಕೆ ಹೋದ್ನೆ ಹೊರತು ಸಂಧಿಗೆ ಹೋಗಲೇ ಇಲ್ಲ ಕೃಷ್ಣ. ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಮತ್ತೊಂದು ಪ್ರಶ್ನೆ, ಯಾಕೆ ಗೊತ್ತಾಯ್ತು? ದ್ರೌಪದಿ ಪ್ರಾರ್ಥನೆ ಮಾಡ್ತಾ, ಕೃಷ್ಣ ಸಂಧಿ ನಶ್ಯಾತ್, ಸಂಧಿ ಆಗಬಾರ್ದು, ಕೃಷ್ಣ ಓಂ ಆಗಲಿ ಅಂತ ಹೇಳಿಬಿಡ್ತಾ. ಮೂರೇ ತಲೆಗೆ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಇದ್ದಾಗ ರೆಡಿ ಆಗಿಬಿಟ್ಟಿದೆ ಆಗ್ಲೇ. ಇವ್ರು ಏನ್ ಮಾಡಿದ್ರು ದುರ್ಗ ಒಪ್ಸ ಕೃಷ್ಣ ಐಡಿಯಾನೇ ಇಲ್ಲ. ಅದಕ್ಕೆ ಗಾಂಧಾರಿಗೆ ಅರ್ಥ ಆಯ್ತು, ಸಿಟ್ಟು ಬಂದ್ಬಿಡುತ್ತೆ ಗಾಂಧಾರಿಗೆ. ನೀವು ಮನಸ್ಸು ಮಾಡಿದ್ರೆ ತಪ್ಪಿಸ್ಬೋದಾಗಿತ್ತು ಅಂತೇಳಿ. ಅದು ಕರೆಕ್ಟೇ. ಅರಿ ಮಾತ ಬೈದ್ಬಿಡ್ತಾಳೆ ಕೃಷ್ಣ ಮನಸ್ಸು, ಯಾಕೆ ಅಯೋಗ್ಯನ ಉದ್ಧಾರ ಮಾಡೋದ್ರ ಮನಸ್ಸಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ತಪ್ಪಾಯ್ತು. ಅದು ಗಾಂಧಾರಿ ತಪ್ಪಾಯ್ತು. ಒಂದು ವಿಷಯ ಗೊತ್ತಾಗ್ತಾ ನನಗೆ, ಆಕೆಗೆ ಕೃಷ್ಣ ಮನಸ್ಸು ಮಾಡಿದ್ರೆ ಆಗ್ತಿತ್ತು ಗೊತ್ತಿದೆ. ಯಾಕೆ ಮಾಡಲಿಲ್ಲ ಅರ್ಥ ಮಾಡ್ಕೊಳ್ಳೋದು ಸೋತ್ ಕೃಷ್ಣ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಆಚಾರ್ಯರ ಉದ್ದೇಶನೂ ಹಾಗೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಅವ್ರು ಬರಲೇ ಇಲ್ಲ. ಯೋಗ್ಯರಿ ಮಾತ್ರ ಹೇಳಕ್ ಬಂದ್ರು, ಯೋಗ್ಯರು ಉದ್ಧಾರ ಇವತ್ತು ಆಗ್ತಿದ್ದಾರಲ್ಲ, ಇವತ್ತು ಆಗ್ತಾನೆ ಇರೋದ್ರಿಂದ ಅದೇ ಸಂಶಯನೇ ಇಲ್ಲ ಅದಕ್ಕೆ. ನಿವೃತ್ತ ಏತತ್ ಸಾಧನತ್ವಾ ಆ ಶಬ್ದ ಹೇಳೋದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಶಬ್ದಕ್ಕೆ ಏನಂತ ಹೆಸರು? ಅರ್ಹರಿಗೆ ಮಾತ್ರ ಅಂತ. ಅರ್ಹತೆ ಇದ್ದವರಿಗೆ ದೇವರ ಅನುಗ್ರಹದಿಂದ ಮೋಕ್ಷ ಇದೆ, ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಕ್ಕೆ ಹೇಳ್ತಾ ಇದ್ದೇವೆ ಅಂತ ಅರ್ಥ. ನಾ ಅದೃಷ್ಟಂ ಪ್ರವೃತ್ತಸ್ಯ ಅಸಂಭವಾತ್, ನಾ ಅದೃಷ್ಟಂ ಪ್ರವೃತ್ತಸ್ಯ ಅಸಂಭವಾತ್. ಅದೃಷ್ಟ ಅಂತ ಅರ್ಥ ಮಾಡಿಕೊಡುವ. ಯಾತಕ್ಕೆ ಇಲ್ಲಿ ಪ್ರವೃತ್ತದ ಪ್ರಸಂಗನೇ ಬಂದಿಲ್ಲ, ಅದು ಅದೃಷ್ಟ ಇಲ್ಲಿ ಬರುತ್ತೆ. ಇದು ಎಲ್ಲ ಅದೃಷ್ಟ ವಿಚಾರಣೆ, ಆದ್ದರಿಂದ ಅದೃಷ್ಟ ಅಂತ ಹೇಳಬಾರದು. ಇದು ಪ್ರವೃತ್ತದ ವಿಚಾರಣೆ ಇಲ್ಲ ಫಸ್ಟ್ ಇಲ್ಲಿ. ನಿವೃತ್ತಸ್ಯ ಏತತ್ ಸಾಧನತ್ವಾತ್, ನಿವೃತ್ತದ ವಿಷಯನೇ ಮಾತಾಡ್ತಿರ್ಬೇಕಾದ್ರೆ ಪ್ರವೃತ್ತದ ಯಾವ ರೀತಿಯ ಪ್ರಸಂಗ ಬರಲೇ ಇಲ್ಲ ಅಂತ ಹೇಳಿ. ಇದಾನೀಂ ಅಮೃತ ಶಬ್ದಂ ವ್ಯಾಕುರ್ವನ್ ಧರ್ಮ್ಯಾಮೃತಮಿತಿ ಕರ್ಮಧಾರಯೋ ಅಯಮಿತ್ಯಾಹ ಧರ್ಮ್ಯಮಿತಿ. ಇದಾನೀಂ ಅಮೃತ ಶಬ್ದಂ ವ್ಯಾಕುರ್ವನ್, ಈಗ ಅಮೃತ ಶಬ್ದಕ್ಕೆ ಅರ್ಥ ಹೇಳಬೇಕು ಹೊರಟು, ಧರ್ಮ್ಯಾಮೃತಂ ಕರ್ಮಧಾರಯೋ, ಇದು ಕರ್ಮಧಾರೆಯ ಶಿವಾಸ ಅಂತ. ಧರ್ಮ್ಯಂಚ ತತ್ ಅಮೃತಂಚ ಕರ್ಮಧಾರಯ, ಗೊತ್ತಾಯ್ತಾ? ಧರ್ಮ್ಯಂಚ ತತ್ ಅಮೃತಂಚ ಅದನ್ನು ತಗೋಬೇಕು. ಆ ತತ್ಪುರುಷ ಆದರೆ ಧರ್ಮಸ್ಯ ಅಮೃತ ಮತ್ತೆ ಸ್ಯಾ ಬಿಡಿಸ್ಬೇಕಲ್ಲಿ. ಇದು ಕರ್ಮಧಾರಯ ಅಂತ ಹೇಳೋದಕ್ಕೆ ಹಾಗೆ ಹೇಳ್ತಾರೆ. ಕೃಷ್ಣ ಸರ್ಪ ಯಾವ ಸಮಾಸ ಅದ? ಕರ್ಮಧಾರೆ. ಯಾತಕ್ಕೆ ಕೃಷ್ಣಶ್ಚಾಸೋ ಸರ್ಪಶ್ಚ ಕೃಷ್ಣ ಸರ್ಪ ರಾಜಪುರುಷ. ಏನ್ ಹೇಳ್ಬೇಕದನ? ರಾಜಪುರುಷ ಕನ್ನಡದಲ್ಲಿ ನಿಮ್ಗೆ ಏನರ್ಥ ಅರ್ಥ ಆಗತ್ತೆ? ರಾಜಪುರುಷ ಅಂದ್ರೆ ಏನರ್ಥ ಕನ್ನಡದಲ್ಲಿ? ರಾಜನ ಪುರುಷ, ಆಯ್ತಾ? ತತ್ಪುರುಷ ಸಮಾಸ. ಆದ್ರೆ ಕೃಷ್ಣ ಸರ್ಪ ಅಂದ್ರೆ ಕಪ್ಪಾಗಿರುವ ಸರ್ಪ, ಕಪ್ಪು ಯಾವುದು ಅದೇ ಸರ್ಪನೂ ಅದೇ, ಅದು ಕರ್ಮಧಾರೆ ಅನ್ಬೇಕು. ರಾಜನ ಪುರುಷ, ಇವನು ರಾಜನಲ್ಲ, ಇವನು ಪುರುಷ, ರಾಜನ ಪುರುಷ ಅಷ್ಟೇ. ರಾಜ ಎಲ್ಲೋ ಇದ್ದಾನೆ, ಪುರುಷ ಇವನು, ಸಂಬಂಧ ಮಾತ್ರ ಇದೆ. ಇದು ತತ್ಪುರುಷ ಆಯ್ತು. ಇಲ್ಲೇನಿದೆ? ಅದು ವಿಶೇಷಣ ವಿಶೇಷ. ಕಪ್ಪಾಗಿರುವ ಸರ್ಪ ಅಷ್ಟೇನೆ, ಕಪ್ಪಾಗಿರೋ ಸರ್ಪನ ಅದಕ್ಕೇನಂತ ಕರೀತಾರೆ? ಅದಕ್ಕೆ ಕರ್ಮಧಾರಯ. ಇದು ಧರ್ಮ್ಯಂಚ ತತ್ ಅಮೃತಂಚ ಕರ್ಮಧಾರಯೋ ಮಿ ಧರ್ಮ ಕರ್ಮಧಾರಯೋಯಮಿತಿ ಆಹ ಧರ್ಮ್ಯಮಿತಿ. ನಾಮೃತಂ ಅಮೃತಂ, ನಾಮೃತಂ ಅಮೃತಂ ನೈ ವಿರುದ್ಧಾರ್ಥೆ ಮೃತ ಶಬ್ದ ಸ್ಥಃ. ಮೃತಕ್ಕ ವಿರುದ್ಧವಲ್ಲದ್ದು, ವಿರುದ್ಧವಾದದ್ದು ಅಮೃತ. ಮೃತ ಅಂದ್ರೆ ಯಾವುದದು? ಸಂಸಾರ. ಅಮೃತ ಅಂದ್ರೆ ಯಾವುದು? ಮೋಕ್ಷ. ಸೊ ಅಮೃತಕ್ಕೆ ಕಾರಣವಾಗತಕ್ಕಂತಹ ಅಂತ ಅರ್ಥ. ಶ್ರದ್ಧಾನ ಇತ್ತೇತತ್ ವ್ಯುತ್ಪಾದಯತಿ ಶ್ರದ್ಧಿತಿ. ಶ್ರತ್ ದಧಾನ ಶ್ರತ್ ದಧಾನ ಶ್ರದ್ಧಾನ ಏನಾಗಂದ್ರೆ ಅರ್ಥ? ಶ್ರತ್ ಶಬ್ದ ಉಪಸಂಖ್ಯಾನ ಮಿತಿ ಉಪಸರ್ಗತ್ವೇನ ಉಪಸಂಖ್ಯಾಯಾಮ್ ಉಪಸಂಖ್ಯಾಯಮಾನಸ್ಯಾಪಿ ಅಸ್ಯ ಸತ್ವವಾಚಿತ್ವಂ ಅವಿರುದ್ಧಂ ಉಪಸರ್ಗತ್ವಸ್ಯ ಕಾರ್ಯವಿಶೇಷಾರ್ಥತ್ವಾತ್. ಶ್ರದ್ಧರದ ಉಪಸರ್ಗ, ಉಪಸರ್ಗದಲ್ಲೂ ಶ್ರತ್ ಶಬ್ದ ಇದರ ಸಾಮಾನ್ಯವಾಗಿ ಇದೇನಿದು ಉಪಸರ್ಗವಾದ ಪ್ರತ್ಯೇಕ ಆಗಬೇಕಾಗಿತ್ತು. ಆದರೆ ಇಂಥ ಶ್ರದ್ಧನ್ನ ಉಪಸರ್ಗ, ಒಂದು ವಸ್ತುವಿನಂತೆ ತಿಳ್ಕೊಂಡ್ಬಿಟ್ಟು ವಸ್ತುವನ್ನು ಹೊಂದಿದವನು ಹೇಗೋ ಶ್ರದ್ಧೆಯನ್ನು ಹೊಂದಿದವನು ಅಂತ ಅರ್ಥ ಆಗಿ ಮಾಡಬೇಕು ಅಂಥೇಳಿ ಉಪಸರ್ಗಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣ ಸೂತ್ರವನ್ನು ಹೇಳಿದೆ. ಅಲ್ಲಿಗೆ ಅದು ವಿಷಯ ಮುಗಿಯಿತು. ಅವಿರುದ್ಧಂ ಉಪಸರ್ಗತ್ವಸ್ಯ ಕಾರ್ಯವಿಶೇಷಾರ್ಥತ್ವಾತ್ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಶ್ರೀಮದ್ಗೀತಾಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥ ಮುನಿವಿರಚಿತಾಯಾಂ ಪ್ರಮೇಯದೀಪಿಕಾಯಾಂ ದ್ವಾದಶೋಧ್ಯಾಯಃ. ಮುಂದೆ ತ್ರಯೋದಶಾಧ್ಯಾಯ. ಇದೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂದ್ರೆ ಇದೇನು? ಕ್ಷೇತ್ರ ಕ್ಷೇತ್ರಜ್ಞ ಭಾರಿ ಗಲಾಟೆ ವಿಚಾರ ಅದು, ಅದ್ರ ಬಗ್ಗೆ ಹೇಳ್ತಾರೆ. ಅದು ನಾಳೆಯಿಂದ ಕಂಟಿನ್ಯೂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂಸೂರಯಃ ತೇಜೋವಾರಿ ಮೃದಾಂ ಯಥಾ.